శివాయ ఓం నమో వాసుదేవాయ ఓం నమో భగవతే వాసుదేవాయ
ఓం నమో భగవతే వాసుదేవాయ
ఓం నమో భగవతే వాసుదేవాయ
ఓం నమో భగవతే వాసుదేవాయ
నారాయణం నమస్కృత్య
నారాయణం నమస్కృత్య
చైవ నరోత్తమం
నరోత్తమం
దేవీం సరస్వతీం వ్యాసం
దేవీం సరస్వతీం వ్యాసం
తతో జముదీరయే
తతో జముదీరయే
నష్ట ప్రాయేషు అభద్రేషు
నష్ట ప్రాయేషు అభద్రేషు
నిత్యం భాగవత సేవయా
నిత్యం భాగవత సేవయా
భగవతి ఉత్తమ శ్లోకే
భగవతి ఉత్తమ శ్లోకే
భక్తిర్ భక్తి నైస్తికి
భక్తిర్ భక్తి నైస్తికి
హరే కృష్ణ. శ్రీమద్భాగవతం మొదలనే స్కంద అధ్యాయ 13 మొదటి శ్లోక 18 ధృతరాష్ట్రన దేహత్యాగ విదురః
విదురః
తత్ అభిప్రేత్య
అభిప్రేత్య
ధృతరాష్ట్రం
ధృతరాష్ట్రం
సభాషితా
సభాషితా
రాజన్
రాజన్
నిర్గమ్యతాం
నిర్గమ్యతాం
శీఘ్రం
శీఘ్రం
పశ్య
పశ్య
ఇదం
ఇదం
భయం
భయం
ఆగతం
ఆగతం
పశ్యేదం భయమాగతం బోర్డ్ ಯಾರು ರಿಪೀಟ್ ಮಾಡಕ್ ಆಗಲ್ಲ ಯಾರಾದ್ರೂ ಮಾಡೋರು ಇದ್ರೆ ಯಾಕಂದ್ರೆ ವಿದುರಸ್ತದಾ ಪ್ರೀತ್ಯ ಧೃತರಾಷ್ಟ್ರಮ ಭಾಷಿತ ರಾಜನ್ ರಾಜರ್ ನಿರ್ಮದ್ ರಾಜ రమ్యతాం శీఘ్రం పశ్యేదం భయమాగతం తదకేర్థ విదురః మహాత్మా విదురను అదన్ను అభిప్రేత్య చెన్నాగి తెలిదు ధృతరాష్ట్రనిగే అభాషిత హేళిదను రాజన్ రాజనే నిర్గమ్యతాం తక్షణమే దయవిట్టు ఒరడు శీఘ్రం స్వల్పము
స్వల్పము
విళంబ మాడబేడ పశ్య నోడు ఇదం
ఇదం
భయం
భయం
భీతియు
భీతియు
ఆగతం
ఆగతం
ఆగలిదే అనువాద అనువాద మత్తు భావార్థ శ్రీల ప్రభుపాదనిద మహాత్మనాద విదుర ಇದೆಲ್ಲವನ್ನು ತಿಳಿದಿದ್ದನು. ಆದ್ದರಿಂದ ಅವನು ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೀಗೆ ಹೇಳಿದನು, ನನ್ನ ಪ್ರೀತಿಯ ರಾಜನೇ, ದಯವಿಟ್ಟು ಇಲ್ಲಿಂದ ಬೇಗ ಹೊರಡು, ಹೊರಹೊರಡು, ಕರಮೇಡಬೇಡ. ನೋಡು, ನೀನು ಎಷ್ಟೊಂದು ಭಯಗ್ರಸ್ತನಾಗಿದ್ದೀಯ. ಭಾವಾರ್ಥ ಅನುವಾದ ರಿಪೀಟ್ ಮಾಡಿ. ಮಹಾತ್ಮನಾದ ವಿದುರ ಇದೆಲ್ಲವನ್ನು ತಿಳಿದಿದ್ದನು. ಆದ್ದರಿಂದ ಅವನು ಧೃತರ ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳಿದನು, ನನ್ನ ಪ್ರೀತಿಯ ರಾಜನೇ ದಯವಿಟ್ಟು ಇಲ್ಲಿಂದ ಬೇಗ ಹೊರ ಹೊರಡು, ತಡ ಮಾಡಬೇಡ. ನೋಡು ನೀನು ಎಷ್ಟೊಂದು
ಭಯಗ್ರಸ್ತನಾಗಿದ್ದೀಯಾವರ್ಥ.
ಕೂರಿಯಾದ ಸಾವು ಯಾರನ್ನು ಲಕ್ಷಿಸುವುದಿಲ್ಲ. ಅವನು ಧೃತರಾಷ್ಟ್ರನಾಗಿರಲಿ ಅಥವಾ ಯುಧಿಷ್ಠಿರ ಮಹಾರಾಜನೇ ಆಗಿರಲಿ, ಆದ್ದರಿಂದ ಮುದುಕ ಧೃತರಾಷ್ಟ್ರನಿಗೆ ಕೊಟ್ಟ ಆಧ್ಯಾತ್ಮಿಕ ಉಪದೇಶ ಕಿರಿಯನಾದ ಯುಧಿಷ್ಠಿರ ಮಹಾರಾಜನಿಗೂ ಸಮಾನವಾಗಿ ಅನ್ವಯಿಸುವಂತದ್ದಾಗಿದೆ. ವಾಸ್ತವಿಕವಾಗಿ ರಾಜ, ಅವನ ತಮ್ಮಂದಿರು ಮತ್ತು ತಾಯಿಯನ್ನು ಒಳಗೊಂಡಂತೆ ರಾಜರ ಮನೆಯಲ್ಲಿ ಪ್ರತಿಯೊಬ್ಬರೂ ಉಪನ್ಯಾಸಕ್ಕಾಗಿ ಚಿತ್ತೈಕಾಗ್ರತೆಯಿಂದ ಉಪಸ್ಥಿತರಾಗುತ್ತಿದ್ದರು. ಆದರೆ ತನ್ನ ಉಪದೇಶ ವಿಶೇಷವಾಗಿ ಅತ್ಯಂತ ಪ್ರಾಪಂಚಿಕನಾದ ಧೃತರಾಷ್ಟ್ರನನ್ನೇ ಉದ್ದೇಶಿತ್ತು ಎಂದು ವಿದುರನಿಗೆ ಅರಿವಿತ್ತು. ರಾಜನ್ ಎಂಬ ಪದ ವಿಶೇಷವಾಗಿ ಧೃತರಾಷ್ಟ್ರನನ್ನೇ ಕುರಿತ ಔಚಿತ್ಯಪೂರ್ಣ ಸಂಬೋಧನೆಯಾಗಿದೆ. ಧೃತರಾಷ್ಟ್ರನು ಅವನ ತಂದೆಗೆ ಹಿರಿಯ ಮಗನಾಗಿದ್ದನು. ಆದ್ದರಿಂದ ನೀತಿಶಾಸ್ತ್ರದ ಪ್ರಕಾರ ಹಸ್ತಿನಾಪುರದ ಸಿಂಹಾಸನ ಮೇಲೆ ಅವನನ್ನೇ ಸ್ಥಾಪಿಸಬೇಕಾಗಿತ್ತು. ಆದರೆ ಅವನು ಹುಟ್ಟು ಕುರುಡನಾಗಿದ್ದರಿಂದ ನ್ಯಾಯವಾದ ಹಕ್ಕು ಬಾಧ್ಯತೆಗೆ ಅನರ್ಹನೆನಿಸಿದ್ದನು. ಆದರೂ ಅವನು ಆ ನಷ್ಟವನ್ನು ಮರೆತಿರಲಿಲ್ಲ. ಅವನು ತಮ್ಮ ಪಾಂಡು ತೀರಿಕೊಂಡ ಬಳಿಕ ತಕ್ಕಮಟ್ಟಿಗೆ ಅವನಿಗೆ ನಿರಾಸೆಗೆ ಪರಿಹಾರ ಸಿಕ್ಕಿತು. ಅವನು ತಮ್ಮ ಇನ್ನೂ ವಯಸ್ಸಿಗೆ ಬಾರದ ತನ್ನ ಮಕ್ಕಳನ್ನು ಅವನಿಗೆ ಬಿಟ್ಟು ಹೋಗಿದ್ದನು. ಧೃತರಾಷ್ಟ್ರನಿಗೆ ಅವರಿಗೆ ಸಹಜ ಪೋಷಕನಾಗಿದ್ದನು. ಆದರೆ ಮನಸ್ಸಿನಲ್ಲಿಯೇ ತಾನೇ ರಾಜನಾಗಬೇಕೆಂದು ರಾಜನನ್ನು ದುರ್ಯೋಧನ ಮುಂದಾಳತ್ವದಲ್ಲಿ ತನ್ನ ಮಕ್ಕಳಿಗೆ ಹಸ್ತಾಂತರಿಸಬೇಕೆಂದು ಬಯಸಿದ್ದನು. ಈ ಎಲ್ಲ ಸಾರ್ವಭೌಮತ್ವದ ಮಹತ್ವಾಕಾಂಕ್ಷೆಯಿಂದ ಧೃತರಾಷ್ಟ್ರನು ರಾಜನಾಗ ಬಯಸಿದನು. ತನ್ನ ಭಾವ ಮೈದುನನ್ನು ಶಕುನಿಯೊಂದಿಗೆ ಸಮಾಲೋಚಿಸಿ ಅವನು ಎಲ್ಲ ಬಗೆಯ ಕುತಂತ್ರಗಳನ್ನು ಹೂಡಿದನು. ಆದರೆ ಭಗವತ್ ಸಂಕಲ್ಪದಿಂದ ಪ್ರತಿಯೊಂದು ನಿಷ್ಫಲವಾಯಿತು. ಕೊನೆಯ ಹಂತದಲ್ಲಿ ಸ್ವಜನರನ್ನು ಸಂಪತ್ತನ್ನು ಎಲ್ಲವನ್ನೂ ಕಳೆದುಕೊಂಡನು. ಆಮೇಲೆ ಅವನು ಮಹಾರಾಜ ಯುಧಿಷ್ಠಿರನ ದೊಡ್ಡಪ್ಪನಾದ್ದರಿಂದ ರಾಜನಾಗಿ ಉಳಿಯಬಯಸಿದನು. ಮಹಾರಾಜ ಯುಧಿಷ್ಠಿರನು ಕರ್ತವ್ಯದ ಭಾಗವಾಗಿ ಧೃತರಾಷ್ಟ್ರನಿಗೆ ರಾಜಗೌರವವನ್ನು ಒದಗಿಸಿಕೊಟ್ಟನು. ಧೃತರಾಷ್ಟ್ರನು ತಾನು ರಾಜನೆಂಬ ಅಥವಾ ರಾಜನಾದ ಯುಧಿಷ್ಠಿರನ ಗೌರವಾನ್ವಿತ ದೊಡ್ಡಪ್ಪನೆಂದು ಭ್ರಮೆಯಲ್ಲಿ ಸಂತೋಷದಿಂದ ಉಳಿದ ದಿನಗಳನ್ನು ಕಳೆಯುತ್ತಿದ್ದನು. ಇದನ್ನು ಒಬ್ಬ ಸಾಧುವಾಗಿ ಧೃತರಾಷ್ಟ್ರನ ಕರ್ತವ್ಯ ಬದ್ಧ ಪ್ರೀತಿ ಪಾತ್ರ ತಮ್ಮನಾಗಿ ರೋಗ ಮತ್ತು ಮುಪ್ಪಿನ ಮಿದ್ದೆಯಿಂದ ಧೃತರಾಷ್ಟ್ರನನ್ನು ಎಚ್ಚರಿಸ ಬಯಸಿದನು. ಆದ್ದರಿಂದ ಬಿದುರನು ಧೃತರಾಷ್ಟ್ರನನ್ನು ರಾಜನೇ ಎಂದು ಮರ್ಮ ಭೇದಕವಾಗಿ ಸಂಬೋಧಿಸಿದನು. ವಾಸ್ತವಿಕವಾಗಿ ಅವನು ರಾಜನಾಗಿರಲಿಲ್ಲ. ಪ್ರತಿಯೊಬ್ಬನೂ ರಾಜನಲ್ಲ. ರಾಜನೆಂದರೆ ಆಜ್ಞೆ ಮಾಡಬಲ್ಲ ವ್ಯಕ್ತಿ ಎಂದರ್ಥ. ಘನತೆ ವ್ಯಕ್ತ ಇಂಗ್ಲಿಷ್ ರಾಜನೊಬ್ಬ ಕಾಲ ಮತ್ತು ಸಮುದ್ರದ ಉಬ್ಬೇರಿತವನ್ನು ಆಜ್ಞೆ ಮಾಡ ಬಯಸಿದನು. ಆದರೆ ಕಾಲ ಮತ್ತು ಸಮುದ್ರದ ಉಬ್ಬೇರಿತಗಳು ಅವನ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದವು. ಆದ್ದರಿಂದ ಈ ಐಕ ಜಗತ್ತಿನವರೆಲ್ಲ ಉಸಿ ದೊರೆಗಳೇ ಸರಿ. ಧೃತರಾಷ್ಟ್ರನಿಗೆ ವಿಶೇಷವಾಗಿ ಈ ಉಸಿ ಸ್ಥಿತಿಯನ್ನು ಮತ್ತು ಆ ಕಾಲದಲ್ಲಿ ಆಗಲೇ ಅವನಿಗೆ ಬಂದೊದಗಿದ ವಾಸ್ತವವಾದ ಭಯಾನಕ ಸನ್ನಿವೇಶವನ್ನು ನೆನಪಿಸಲಾಯಿತು. ಅವನು ಶೀಘ್ರವಾಗಿ ಬಂದು ಒದಗುತ್ತಿದ್ದ ಭಯಾನಕ ಸನ್ನಿವೇಶದಿಂದ ತನ್ನನ್ನು ರಕ್ಷಿಸಲು ಬಯಸಿದ್ದೆ. ಆದರೆ ಕೂಡಲೇ ಹೊರಹೊರಟು ಹೊರಬೇಕೆಂದು ವಿದುರನು ಅವನಿಗೆ ಕೇಳಿಕೊಂಡನು. ಅವನು ಮಹಾರಾಜ ಯುಧಿಷ್ಠಿರನನ್ನು ಈ ರೀತಿ ಕೇಳಿರಲಿಲ್ಲ. ಏಕೆಂದರೆ ಮಹಾರಾಜ ಯುಧಿಷ್ಠಿರನಂತಹ ರಾಜನು ಈ ಕ್ಷುಲ್ಲಕ ಜಗತ್ತಿನ ಎಲ್ಲ ಭಯಾನಕ ಸನ್ನಿವೇಶಗಳ ಅರಿವಿಗಳನ್ನು ಮತ್ತು ಕಾಲಾಂತರದಲ್ಲಿ ಆ ಕಾಲಕ್ಕೆ ಬಿದಿರನು ಬದುಕಿಲ್ಲದಿರಬಹುದಾದರೂ ತಾನೇ ಎಚ್ಚರ ವಹಿಸಬಲ್ಲನಾಗಿದ್ದನೆಂದು ಬಿದಿರನು ತಿಳಿದಿದ್ದನು. ಇಲ್ಲಿಗೆ ಪ್ರಭುಪಾದರ ಭಾವಾರ್ಥ ಮುಗಿಯಿತು. ಭಾಗವತದ ಈ ಅಧ್ಯಾಯದಲ್ಲಿ ಅಂದ್ರೆ ಧೃತರಾಷ್ಟ್ರನ ದೇಹತ್ಯಾಗ, ಇದರಲ್ಲಿ ಮುಖ್ಯವಾಗಿ ಏನು ನಾವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂದ್ರೆ ಒಂದು ತಿಳ್ಕೊಳ್ಬೇಕಾಗಿರೋ ವಿಷಯ ಏನಿದೆ ಇದರಲ್ಲಿ ಧೃತರಾಷ್ಟ್ರನ ದೇಹತ್ಯಾಗ, ಮುಖ್ಯವಾಗಿ ಪೂರ್ತಿ ಭಾಗವತ ಮೊದಲನೇ ಸ್ಕಂದ ಪೂರ್ತಿ ಇದಕ್ಕೆ ಸಂಬಂಧಪಟ್ಟಿದೆ. ಏನು? ಜ್ಞಾನ ಮತ್ತು ವೈರಾಗ್ಯ. ಆಕ್ಚುಲಿ ಈ ಪ್ರಪಂಚದಲ್ಲಿ ಎಲ್ಲರೂ ಏನೋ ಒಂದು ರೀತಿಯಲ್ಲಿ ಸಂತೋಷವಾಗಿರಬೇಕು, ನೋವನ್ನು ಮರೀಬೇಕು, ತೊಂದರೆಗಳನ್ನು ಮರೆತು ಬಿಡಬೇಕು ಅನ್ನೋದ್ರಲ್ಲಿ ನಾವೆಲ್ಲ ಮಗ್ನರಾಗಿದ್ದೀವಿ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ? ನಿಜವಾದ ಜ್ಞಾನ ತಿಳ್ಕೊ ಅಂತ. ನಿಜವಾದ ಜ್ಞಾನ ಏನ್ ಹೇಳುತ್ತೆ? ಈ ಜಾಗದಲ್ಲಿ ನಿಮ್ಗೆ ಸಂತೋಷಕ್ಕೆ ಮತ್ತು ನಾವು ತಿಳ್ಕೊಂಡಿರುವಂತ ನಾವು ನಿಜವಾದ ಆತ್ಮ ಅನುಭವಿಸಬೇಕಂತ ಆನಂದ ಸಿಗದ ಇರುವಂತ ಜಾಗ ಅನ್ನೋದು ಭಾಗವತನಲ್ಲಿ ನಾವು ತಿಳ್ಕೊಳ್ತೀವಿ. ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ಧೃತರಾಷ್ಟ್ರನ ಗೃಹತ್ಯಾಗ, ಸಾರಿ ದೇಹತ್ಯಾಗ ಅಂತ, ಗೃಹತ್ಯಾಗ ಇದು ಈ ಸ್ಕಂದದಲ್ಲಿ ಮುಖ್ಯವಾಗಿ ಹೇಳುತ್ತೆ. ಜ್ಞಾನ ಅಂದ್ರೆ ಏನು? ಜ್ಞಾನ ಅಂತಂದ್ರೆ ನಿಜವನ್ನು ಸತ್ಯವನ್ನು ಶಾಶ್ವತವಾದ ಒಂದು ಜ್ಞಾನವನ್ನು ನಾವು ಅರಿತುಕೊಳ್ಳುವುದು. ಅರಿತುಕೊಳ್ಳುವುದು ಅಂತಂದ್ರೆ ಹೆಂಗೆ ಅರಿತುಕೊಳ್ಳುವುದು ಅಂತಂದ್ರೆ ನಮಗೆ ಹೆಂಗ್ ಅರ್ಥಕೊಳ್ತೀವಿ? ಏನಾದ್ರು ವಿಷಯಗಳು ನಾವು ಯಾವ ರೀತಿ ಅರ್ಥಕೊಳ್ತೀವಿ? ನಮ್ಮ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಣ ಮಾಡ್ತೀವಿ. ಭಗವಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತನಲ್ಲಿ, ಈ ನಮಗೆ ಆತ್ಮಕ್ಕೆ ಕೊಟ್ಟಿರುವ ಈ ದೇಹ ಒಂದು ಯಂತ್ರ, ವೆಹಿಕಲ್, ವೆಹಿಕಲ್ ಅಂತಂದ್ರೆ ವಾಹನ. ವಾಹನಕ್ಕೆ ಹಲವಾರು ಒಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಬೇರೆ ಬೇರೆ ಕೆಲಸ ಮಾಡುವಂತದ್ದು. ಒಂದು ಓಡುವಂತದ್ದು, ಮತ್ತೆ ಕಂಟ್ರೋಲ್ ಮಾಡುವಂತದ್ದು, ಈ ತರ ಹಲವಾರು ಒಂದು ಇರುತ್ತೆ. ಇದೇ ರೀತಿ ನಾವು ಭಗವದ್ ಶಾಸ್ತ್ರದಲ್ಲಿ ಹೇಳಿದರೆ, ಮತ್ತೆ ಎಂತರ ಯಾವ ತರ ವಾಹನ ಈ ದೇಹ ಅಂತಂದ್ರೆ, ವಾಹನದಲ್ಲಿ ಒಂದು ರಥ ಇರುತ್ತೆ, ಅದಕ್ಕೆ ಐದು ಇಂದ್ರಿಯಗಳು, ಐದು ಕುದುರೆಗಳ ತರ, ಈ ತರ ಒಂದು ಅನಾಲಜಿನ ಕೊಡ್ತಾರೆ. ಏನ್ ಹೇಳ್ತಾರೆ ಅದಕ್ಕೆ? ಹೋಲಿಕೆಯನ್ನು ಕೊಡ್ತಾರೆ. ಅದಕ್ಕೆ ರೇಂಜ್ ಅಂದ್ರೆ ಲಗಾಮು, ಮನಸ್ಸು, ಮತ್ತೆ ಓಡಿಸೋನು ಬುದ್ಧಿ, ಮತ್ತೆ ಅಲ್ಲಿ ಕೂತಿರೋನು ಅನುಭವಿಸುವ ಒಂದು ಆತ್ಮ. ಇದೇ ತರ ನಾವು ಮಾಡರ್ನ್ ವೆಹಿಕಲ್ ತಗೊಂಡ್ರೆ, ಯಾವ್ದೇ ಒಂದು ಕುತ್ಕೊಂಡು ಒಬ್ಬ ಯಜಮಾನ ಕುತ್ಕೊಂಡು ಓಡುವಂತ ವೆಹಿಕಲ್ ಅಂದ್ರೆ, ಆತ್ಮ ಒಂದು ಅನುಭವಿಸುವನು. ಆ ಯಂತ್ರದಿಂದ ನಾವು ಏನ್ ಬೇಕು ಅಂತ ತಿಳ್ಕೊಬಹುದು, ಅದನ್ನ ನಾವು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಕಾರ್ ತಗೊಂಡೋಗ್ಬಿಟ್ಟು, ಇಲ್ಲ ಕುದುರೆ ಗಾಡಿನ ತಗೊಂಡೋಗಿ, ರಥ ತಗೊಂಡು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದರಿಂದ ಒಳ್ಳೆ ಉಪಯೋಗನೂ ಮಾಡ್ಕೊಳ್ಬಹುದು, ಒಂದು ಗಮ್ಯವನ್ನು ಸೇರ್ಬೋದು, ಇಲ್ಲ ಗಮ್ಯ ಇಂದಿನ ನಾವು ತಿರುಗ್ಲೂಬಹುದು. ನಾವು ಏನ್ ಮಾಡ್ಬೇಕು? ಮನುಷ್ಯನ ಜನ್ಮ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ತಕ್ಕಂಗೆ, ಅದಕ್ಕೆ ಕರ್ಮ ಗುಣಗಳ ಅನುಸಾರವಾಗಿ ಒಂದು ವೆಹಿಕಲ್ ಸಿಕ್ಕಿರುತ್ತೆ, ಒಂದು ರಥ ಸಿಕ್ಕಿರುತ್ತೆ. ಒಂದು ರಥಕ್ಕೆ ಕೆಲವು ಲೋಪ ದೋಷಗಳಿರ್ತವೆ, ಒಂದು ರಥಕ್ಕೆ ತುಂಬಾ ಅನುಕೂಲತೆಗಳಿರ್ತವೆ. ಅದು ಒಂದು ಆತ್ಮಕ್ಕೆ ತಕ್ಕ ಒಂದು ಅದರ ಗುಣ ಮತ್ತು ಕರ್ಮಗಳಿಗೆ, ಹಿಂದಿನ ಕರ್ಮಗಳಿಗೆ ಅನುಸಾರವಾಗಿ ವಿಧಿಯು ನಮಗೆ ಪ್ರೆಸೆಂಟ್ ಅಂದ್ರೆ ಕೊಟ್ಟಿರುವಂತ ಒಂದು ಆತ್ಮಕ್ಕೆ ಕೊಟ್ಟಿರುವಂತ ವಾಹನ.
ಇದರಿಂದ ನಾವು ನಿಜವಾದ ಉಪಯೋಗ ಪಡ್ಕೊಳ್ಬೇಕಂತವ್ರು ಏನ್ ಮಾಡ್ಬೇಕು, ಅರೆ ನಾವ್ ಯಾರು ಏನ್ ಈ ತರ ಮಾಡ್ಕೊಂಡಿದೀವಿ. ಒಂದ್ಸಲ ಹೇಳ್ತಾ ಇದ್ರು, ಯಾರೋ ಒಬ್ರು ಕಾರ್ ಹೊಡ್ಸ್ಕೊಂಡು ಸ್ಪೀಡ್ ಆಗಿ ಹೋಗ್ತಾ ಇದ್ರಂತೆ. ಎಷ್ಟು ಸ್ಪೀಡ್ ಪ್ರೋಪಾರ್ ಕೂಡ ಹೇಳ್ತಾರೆ ಅಂದ್ರೆ, ಅಮೆರಿಕಲ್ಲಿ ಕಾರ್ಗಳು ಹೈವೇ ನಲ್ಲಿ ಈ ಕಡೆ ಒಂದಷ್ಟು ಸ್ಪೀಡ್ ಅಬ್ಸರ್ವ್ ಅಂತ ಹೋಗ್ತಾ ಇರ್ತವೆ, ಈ ಕಡೆ ಒಂದಷ್ಟು ಸ್ಪೀಡ್ ಆಗಿ ಹೋಗ್ತಾ ಇರ್ತವೆ. ಪ್ರೋಪಾ ಅದೆಲ್ಲ ನೋಡ್ಬಿಟ್ಟು ಯಾಕೆ ಜನಗಳು ಇಷ್ಟು ಸ್ಪೀಡ್ ಆಗಿ ಎಲ್ಲಿಗೂ ಅಂತ ಹೋಗ್ತಾ ಇದಾರೆ, ಏನು ಇರೋ ಗಮ್ಯ ಅಂದ್ರೆ ಎಲ್ಲಿಗೆ ಗುರಿ ಅಂತ. ಗುರಿ ಏನಿದೆ ನಿಜ ನೋಡ್ಬೇಕು ಅಂತಂದ್ರೆ, ಹೇಳ್ತಾರೆ ಅವರೇನು ಸಮಾಧಾನ ಕೊಟ್ಟರು, ಶಾಸ್ತ್ರ ಪ್ರಕಾರ ಗುರಿ ಎಂತದಿರ್ಬೇಕು, ಅವನ ಉದ್ದಾರಕ್ಕಿರ್ಬೇಕು. ಇವ್ರೇನ್ ಮಾಡ್ತಾರೆ ಈ ತರ, ನಾವು ನಮ್ಮ ದೇಶನ ಅವ್ರ ಹಿಂದೆ ಬಿದ್ದಿದೀವಿ, ಅಡ್ವಾನ್ಸ್ ಕಂಟ್ರಿ ಹಿಂದೆ. ನಮಗೂ ಗೊತ್ತಿಲ್ಲ ಏನ ತಳಕ್ ಮಳಕ್ ನೋಡ್ತೀವಿ, ಅದನ್ನ ನಾವು ನೋಡ್ಬಿಟ್ಟು ಮೇಲೆ ವಿಚಾರ ನೋಡ್ಬಿಟ್ಟು ನಾವು ಅದಕ್ಕೆ ಅಟ್ರಾಕ್ಟ್ ಆಗಿದೀವಿ. ನಿಜವಾಗ್ಲೂ ಅವ್ರು ಏನ್ ಸಾಧಿಸ್ತಾ ಇದಾರೆ ಈ ತರ ಅಷ್ಟು ಭಗವಂತನ ಕೊಟ್ಟಿರುವ ಒಂದು ಅದೇನು ಸಂಪತ್ತು, ಭೂಮಿಯಲ್ಲಿರುವ ಸಂಪತ್ತುಗಳನ್ನ ತೆಗೆದು ಉಪಯೋಗಿಸ್ಕೊಂಡು ಕೊನೆಗೆ ಏನ್ ಸಾಧಿಸ್ತಾ ಇದಾರೆ, ಪ್ರಾಣಿಗಳ ತರ ಅವರು ಇದಾಗ್ತಾ ಇದಾರೆ. ಪ್ರಾಣಿಗಳ ತರ ಅಂದ್ರೆ ಪಾಲಿಸ್ಡ್ ಅನಿಮಲ್ ಅಂತ ಹೇಳ್ತಾರೆ. ಸುಮ್ನೆ ಸಿಕ್ಕಾಪಟ್ಟೆ ಇಂಧನವನ್ನ ತೆಗೆಯೋದು, ಕಾರ್ಗಳ ನೋಡೋದು, ಕೊನೆಗೆ ಎಲ್ಲಿಗೆ ಗಮ್ಯ? ಗಮ್ಯ ಎಂದಿರ ನಾವೇನು ಭಗವಂತನ ಸುತ್ತು ನಾವು ಉಪಯೋಗಿಸೋಂಗಿಲ್ಲ. ಈಶೋಪನಿಷತ್ ಹೇಳಿದರೆ ನಮಗೆ ಬೇಕಾಗಿರುವಷ್ಟು ಸಂಪತ್ತು ನಾವು ಉಪಯೋಗಿಸ್ಕೊಳ್ಳುವಂತ ಒಂದು ನಮಗೆ ಹಕ್ಕಿದೆ. ಅದಕ್ಕೆ ಮೀರಿ ನಾವೇನಾದ್ರೂ ತಗೊಂಡ್ರೆ ನಾವು ಕಳ್ಳರಿಗೆ ಸಮಾನ, ಕಳ್ಳತನ ಆಗುತ್ತೆ, ಅದಕ್ಕೆ ಕರ್ಮ ಬದ್ಧರಾಗಬೇಕಾಗುತ್ತೆ ಅಂತ ಈಶೋಪನಿಷತ್ತಲ್ಲಿ ನಾವು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಈ ತರ ವೆಹಿಕಲ್ ಅಂದ್ರೆ ಈ ತರ ದೇಹವನ್ನು ಕೊಟ್ಟಮೇಲೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನಾವೇನ್ ಮಾಡ್ಬೇಕು, ಈ ಜ್ಞಾನವನ್ನು ತಿಳ್ಕೊಳ್ಬೇಕು. ನಿಜವಾದ ಜ್ಞಾನ ಈ ಕಾಲದಲ್ಲಿ ಭೌತಿಕವಾದ ಜ್ಞಾನ ಅದು ಎಲ್ಲಿವರೆಗೂ ಬರುತ್ತೆ, ಅವನ ಈ ಪ್ರೆಸೆಂಟ್ ದೇಹಕ್ಕೆ ಬೇಕಾಗುವ ಅನುಕೂಲಕರಿಗೆ ಮಾತ್ರ, ಈ ಸೊಸೈಟಿ ಈ ಇವಾಗಿರುವ ಒಂದು ಸಾಮಾಜಿಕ ಸ್ಥಿತಿಗೆ ಅನುಕೂಲವಾಗುವಷ್ಟು ಮತ್ತೆ ಅದರಿಂದ ಅವನೇನೋ ಒಂದು ಗಳಿಸಿ ಅವನ ಜೀವನವನ್ನು ನಡೆಸುವುದಕ್ಕೂ ಮಾತ್ರ ಆಗುತ್ತೆ. ಆದ್ರೆ ಆಧ್ಯಾತ್ಮಿಕ ಜ್ಞಾನ ನಾವು ಮೇಲಿಂದ ನೋಡುತ್ತೆ. ಆಧ್ಯಾತ್ಮಿಕ ಜ್ಞಾನ ಹೇಳುತ್ತೆ ನೀನು ಯಾರು ಅಂದ್ರೆ ಆತ್ಮ ಅಂತ ಹೇಳುತ್ತೆ. ಆತ್ಮ ಎಲ್ಲಿಂದು ನನ್ನ ಸನಾತನ ಅಂತ ಹೇಳುತ್ತೆ. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಇಲ್ಲ. ಭಗವಂತ ಯಾವ ತರ ಸನಾತನನೋ ಇದು ಆತ್ಮನೋ, ಅವನ ಅಂಶವಾದ ಆತ್ಮ ಕೂಡ ಸನಾತನ ಅಂತ ಹೇಳುತ್ತೆ. ಮತ್ತೆ ಅದು ಎಲ್ಲಿವರೆಗೂ ಅಂತ್ಯ ಇಲ್ಲ. ಈ ದೇಹಕ್ಕೆ ಒಂದು 160 ವರ್ಷ ಆದಿ ಮತ್ತೆ ಅಂತ್ಯ ಇದೆ. ಈ ಆತ್ಮಕ್ಕೆ ಅಂದ್ರೆ ನಾವು ನಿಜವಾದ ನಮ್ಮ ಸ್ವರೂಪಕ್ಕೆ ಒಂದು ಆದಿ ಮತ್ತೆ ಅಂತ್ಯ ಅನ್ನೋದಿಲ್ಲ. ಇದರ ವಿಷಯವಾಗಿ ಏನಿದೆ ವಿಚಾರಗಳನ್ನು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ. ಇದಕ್ಕೆ ನಾವೆಲ್ಲೂ ಹುಡುಕ್ಬೇಕು ಶಾಸ್ತ್ರಗಳನ್ನು, ವೇದಗಳು ಮತ್ತೆ ಪುರಾಣಗಳನ್ನು ಮತ್ತೆ ಭಕ್ತರ ಸಂಘದಲ್ಲಿ ಇಂಥ ವಿಚಾರಗಳು ಸಿಗ್ತವೆ. ಈ ಜ್ಞಾನವನ್ನು ನಾವು ಪಡೆದುಕೊಳ್ಳುವ ಎಷ್ಟಾದರೂ ನಮಗೆ ಅವಸರ ಇದ್ದೇ ಇದೆ. ಆದ್ರೆ ಭಗವಂತ ಹೇಳ್ತಾನೆ ಈ ವಿಷಯಕ್ಕೆ ಎಷ್ಟು ಜನ ಬರ್ತಾರೆ ಅಂದ್ರೆ ಬರ್ತಾರೆ ಅಂತಂದ್ರೆ ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಎಷ್ಟು ಜನ ಅಟ್ರಾಕ್ಟ್ ಆಗ್ತಾರೆ. ಮನುಷ್ಯನ ಸಹಸ್ರೇಶು, ಇಷ್ಟೋ ಜನ ಸಹಸ್ರಾರು ಮನುಷ್ಯರಲ್ಲಿ ಸ್ವಲ್ಪ ಜನ ಬರ್ತಾರೆ. ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂದು ಏನೋ ಅದರಲ್ಲಿ ಭಗವದ್ಗೀತೆ ಕೃಷ್ಣ ಹೇಳ್ತಾ ಇದ್ರೆ ನನ್ನ ಕಡೆ ತಿರುಗುವವರು 4 ವಿಧವಾದ ಜನಗಳು ಯಾರು? ಆರ್ತಿ, ಅರ್ಥಾರ್ಥಿ, ಜ್ಞಾನಿ ಮತ್ತೆ ಜಿಜ್ಞಾಸು. ಈ ತರ 4 ಜನಗಳಲ್ಲಿ ಆ 4 ಜನಗಳು ಭಗವಂತನ ಒಂದು ಕಡೆ ತಿರುಗಿ ನೋಡ್ತಾರೆ. ಅಂದ್ರೆ ಏನಪ್ಪ ಈ ಸೃಷ್ಟಿ, ಏನು ನಾನು ಯಾರು ಅನ್ನೋ ವಿಷಯಗಳಿಗೆ. ಆತರ ಬರೋರಲ್ಲಿ 1000 ಜನಗಳಲ್ಲಿ ಎಷ್ಟೋ ಜನ ಮನುಷ್ಯನಾಮ ಸಹಸ್ರೇಶು ಸಚ್ಚಿದ್ಯತೆ ಸಿದ್ಧೆ. ಈ ಸಿದ್ಧಿಯನ್ನು ಪಡೆದುಕೊಳ್ಳುವರು ಅದರಲ್ಲಿ ಸ್ವಲ್ಪ ಜನ ಫಿಲ್ಟರ್ ಆಗೋಗ್ತಾರೆ. ನಾವೆಲ್ಲ ಎಷ್ಟೋ ಜನ ಭಕ್ತಿ ಸೇವೆಗೆ, ಭಕ್ತಿ ಇನ್ಸ್ಟಿಟ್ಯೂಷನ್ ಅಂದ್ರೆ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ ಎಷ್ಟೋ ಜನ ಅಟ್ರಾಕ್ಟ್ ಆಗಿ ಹೋಗ್ತಾ ಇರ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ. ದೇವಸ್ಥಾನಕ್ಕೆ ಬರೋದು ಅಷ್ಟೇ, ಏನೋ ಒಂದು ಚೂರು ಒಂದು ಭಯ ಭಕ್ತಿ ಇರುತ್ತೆ. ಆ ತರ ಬಂದಿರುವಂತ ಜನಗಳಲ್ಲಿ ಎಷ್ಟು ಜನ ಫಿಲ್ಟರ್ ಆಗ್ತಾರೆ, ಸ್ವಲ್ಪ ಮೇಲಕ್ಕೆ ಹೋಗ್ತಾರೆ. ಈಗ ಸ್ಕೂಲಲ್ಲಿ ಸೇರಿದವರೆಲ್ಲಾನು PhD ಮಾಡಲ್ಲ, MBBS ಮಾಡಲ್ಲ, ಅದರಲ್ಲಿ ಫಿಲ್ಟರ್ ಆಗಿ ಕೆಲವರೆಲ್ಲ ಹೋಗ್ತಾ ಇರ್ತಾರೆ. ಅದೇ ತರ ಆಧ್ಯಾತ್ಮಿಕ ಜೀವನಕ್ಕೆ ಬರುವವರು ಒಬ್ರು ಒಂದ್ಸಲ ಟೆಂಪಲ್ ಬರ್ತಾರೆ, ಒಂದ್ ವಿಸಿಟ್ ಸುಮ್ಮನೆ ಆಗ್ಬಿಡ್ತಾರೆ. ಇನ್ನೊಬ್ರು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಇನ್ನೊಂದ್ 2 ಬರ್ತಾರೆ, ಡ್ರಾಪ್ ಆಗ್ಬಿಟ್ಟಾಗ್ತಾರೆ. ಇನ್ನ ಕೆಲವರು ಏನೋ ಇಂಟ್ರೆಸ್ಟ್ ಆಗ್ಬಿಟ್ಟು ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ತಾರೆ, ಜಪ ಮಾಡಕ್ ಬರ್ತಾರೆ. ಕೆಲವು ಸ್ವಲ್ಪ ಜಪ ಮಾಡಿ ಡ್ರಾಪ್ ಔಟ್ ಆಗ್ತಾ ಇರ್ತಾರೆ. ಈ ತರ ಮೇಲೆ ಬರೋರು ಎಷ್ಟೋ ಅದನ್ನ ವೃದ್ಧಿ ಮಾಡ್ಕೊಳ್ಳೋರಲ್ಲಿ ಜನ ಕಮ್ಮಿ ಆಗ್ತಾ ಇರ್ತಾರೆ. ಅದೇ ರೀತಿ ಕೃಷ್ಣ ಭಗವಂತ ಹೇಳ್ತಾನೆ, ಯಾರೋ ಒಬ್ಬ ಲಕ್ಷ ಲಕ್ಷಾಂತರ ಜನರಲ್ಲಿ ನನ್ನ ಅರ್ಥಿಕೊಳ್ಳುವರು ಅಂತ ಹೇಳ್ತಾರೆ. ಈ ಜ್ಞಾನವನ್ನು ಎಷ್ಟೇ ಆಗ್ಲಿ ನಾವು ಆಧ್ಯಾತ್ಮಿಕ ಒಂದು ಜ್ಞಾನದಲ್ಲಿ ದಾರಿಯಲ್ಲಿ ಇದ್ದಷ್ಟು ನಮ್ಗೆ ಪ್ರಯೋಜನವೇ. ಅದು ಕೂಡ ಭಗವಂತ ಕೃಷ್ಣ ಹೇಳಿದಾನೆ. ಸ್ವಲ್ಪ ಆದ್ರೂ ಯಾರಾದ್ರೂ ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ್ರೆ ಅವನಿಗೆ ಲಾಸ್ ಅಂತೂ ಏನೂ ಇಲ್ಲ. ಅವನು ಇಲ್ಲಿಲ್ಲ ಅಂದ್ರು ಮುಂದಿನ ಜನ್ಮದಲ್ಲಿ ಅವನಿಗೆ ಬೆಟರ್ ಸಿಚುಯೇಷನ್, ಒಳ್ಳೆ ಸಿಚುಯೇಷನ್ ಸಿಕ್ಕುತ್ತೆ. ಜನ್ಮ ಮತ್ತು ಅವನ ಅನುಕೂಲಗಳು ಮತ್ತೆ ಜ್ಞಾನ ಬುದ್ಧಿ ಎಲ್ಲ ಒಳ್ಳೆ ಸಿಕ್ಕುತ್ತೆ. ಅದು ನಮ್ಗೆ ಗೊತ್ತೇ ಇದೆ. ಕರ್ಮಾನುಸಾರವಾಗಿ ನಮ್ಗೆ ಕೆಲವರು ಅತಿ ಬುದ್ಧಿವಂತ ಇರ್ತಾರೆ, ಕೆಲವರು ಸ್ವಲ್ಪ ಡಲ್ ಆಗಿರ್ತಾರೆ, ಕೆಲವರು ಒಂದು ವಿಷಯದಲ್ಲಿ. ಇದೆಲ್ಲ ಅವರವರ ಕರ್ಮ ಮತ್ತು ಜ್ಞಾನಕ್ಕೆ ಅನುಸಾರವಾಗಿ ಅನ್ನೋದು ನಮ್ಗೆ ಗೊತ್ತಿದೆ. ಯಾರನ್ನು ಯಾರು ಕಂಪೇರ್ ಮಾಡ್ಕೊಳ್ಳೋ ಒಂದು ಇವನಿಂಗೆ ಅವನಿಂಗೆ ಅನ್ನೋ ಒಂದು ಅವಶ್ಯಕತೆ ಏನಿಲ್ಲ. ನಾವು ಮುಖ್ಯವಾಗಿ ಏನ್ ಕಂಪೇರ್ ಮಾಡ್ಕೊಳ್ಬೇಕು, ಯಾರು ಜಾಸ್ತಿ ಭಕ್ತಿ ಸೇವೆಯಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿದ್ದಾರೆ ಅದನ್ನ ನೋಡ್ಕೊಂಡು ನಾವು ಕಾಂಪಿಟೇಷನ್ ಅಂದ್ರೆ ನಮ್ಮ ಜೀವನವನ್ನು ಒಂದು ಸ್ಪರ್ಧೆಯಲ್ಲಿ ಹಾಕೊಳ್ಬೋದು ಹೊರತು ಭೌತಿಕವಾಗಿ ನಾವು ಎಂದಿಗೂ ಯಾವುದು ನಾವು ಸ್ಪರ್ಧೆಗೆ ಇಳಿಬಾರದು. ಯಾಕಂದ್ರೆ ಅದು ಕರ್ಮಕ್ಕೆ ಅನುಸಾರವಾಗಿ ಸಿಗುವಂತದ್ದು. ಆದ್ರೆ ಆಧ್ಯಾತ್ಮಿಕ ಮಾತ್ರ ಫ್ರೀಡಮ್ ಇದೆ ಅಂತ ಹೇಳ್ತಾರೆ, ಸ್ವತಂತ್ರ ಇದೆ. ಅವನು ಎಷ್ಟು ಬೇಕಾದ್ರೂ ಅವನು ಸಂಕಲ್ಪ ಮಾಡಿ ವೃದ್ಧಿ ಮಾಡ್ಕೊಳ್ಬಹುದು ಅಂತ ಇದೆ. ಆದ್ರೆ ಭೌತಿಕದಲ್ಲಿ ಅವನು ಸಂಕಲ್ಪ ಮಾಡಿದ್ರೆ ನಡೆಯುವಂತದ್ದಲ್ಲ, ಯಾಕಂದ್ರೆ ಪುಣ್ಯದ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ಆಧ್ಯಾತ್ಮಿಕದ ಹಂಗೇನಿಲ್ಲ, ಅವನು ಎಷ್ಟು ಇಚ್ಛೆ ಪಡ್ತಾನೆ, ಎಷ್ಟು ಡಿಸೈರ್ ಮಾಡ್ತಾನೆ, ಎಷ್ಟು ಎಂಡವರ್ ಅಂದ್ರೆ ಪ್ರಯತ್ನ ಪಡ್ತಾನೆ, ಅದಕ್ಕೆ ತಕ್ಕಂಗೆ ಭಗವಂತ ಫಲ ಕೊಡ್ತಾನೆ. ಎಷ್ಟು ಕೊಡ್ತಾನೆ, ಒಂದು ಹೆಜ್ಜೆಗೆ 10 ಹೆಜ್ಜೆ, 20 ಹೆಜ್ಜೆ, 100 ಹೆಜ್ಜೆಯಷ್ಟು ಮಲ್ಟಿಪಲ್ ಆಗಿ ಭಗವಂತ ಕೊಡ್ತಾನೆ ಈ ವಿಷಯಕ್ಕೆ ಮಾತ್ರ. ಆದ್ರೆ ಭೌತಿಕ ಇದಕ್ಕೆ ಸಿಕ್ಕಲ್ಲ, ಯಾರು ಎಷ್ಟು ಮಾಡ್ಕೊಂಡಿದಾರ ಅಷ್ಟೇ ಸಿಕ್ಕತ್ತ. ಮತ್ತೆ ಜ್ಞಾನ ಆದ್ರೆ ಆಯ್ತು, ನಾವು ಜ್ಞಾನ ಏನೋ ತಿಳ್ಕೊಂಡ್ವಿ, ಮತ್ತೆ ಅದು ಅದರಿಂದ ಏನ್ ಪ್ರಯೋಜನ ಅಂತಂದ್ರೆ ಅದರಿಂದ ಏನ್ ಮಾಡ್ಬೇಕು? ಜ್ಞಾನ ತಿಳ್ಕೊಂಡ್ಮೇಲೆ, ಜ್ಞಾನ ತಿಳಿದ್ಮೇಲೆ ಏನ್ ಮಾಡ್ತಾನೆ? ತಿಳಿದ್ಬಿಟ್ಟು ಸುಮ್ನೆ ಏನ್ ಮಾಡ್ತಾನೆ? ಸುಮ್ನೆ ಇಟ್ಕೊಳಕ್ ಆಗಲ್ಲ, ಆಚರಣೆ ಮಾಡ್ಬೇಕಲ್ವಾ. ಆಚರಣೆ ಹೆಂಗ್ ಮಾಡ್ತಾನೆ? ಜ್ಞಾನದ ಒಂದು ಬೇಸ್ ಮೇಲೆ ತಿಳಿದುಕೊಂಡು ಶಾಸ್ತ್ರ ಮತ್ತೆ ಈ ಸೃಷ್ಟಿ ಮತ್ತೆ ಭಗವಂತ ನಾನು ಯಾರು ಅಂತ ತಿಳ್ಕೊಂಡ್ಮೇಲೆ ನಾವು ಯಾವ ತರ ನಮ್ಮ ಒಂದು ಗುಣಗಳು ಮತ್ತೆ ನಮ್ಮ ಒಂದು ಇಲ್ಲಿನ ವ್ಯವಸ್ಥೆ ಎಲ್ಲ ತಿಳ್ಕೊಂಡ್ಮೇಲೆ ಅದಕ್ಕೆ ತಕ್ಕಂಗೆ ಅವನು ವ್ಯವಹಾರ ಮಾಡ್ತಾನೆ ಅಲ್ವಾ. ಇವತ್ತು ನಮ್ಗೆ ಒಂದು ವಿಷಯ ತಿಳಿದಿದೆ ಅನ್ಕೊಳ್ಳಿ, ಏನ್ ತಿಳಿದಿದೆ? ಒಂದು ನಾವು ವೈಷ್ಣವ ಒಂದು ಕ್ಯಾಲೆಂಡರ್ ಪ್ರಕಾರ ಒಂದು ಏಕಾದಶಿ ಮಾಡಬೇಕು ಅಂತಿದೆ, ಇಲ್ಲಾಂದ್ರೆ ವೈಕುಂಠ ಏಕಾದಶಿ ಅನ್ಕೊಳ್ಳಿ, ಏನೋ ಒಂದು ವ್ರತ ಮಾಡ್ಬೇಕು ಜನ್ಮಾಷ್ಟಮಿ ಅನ್ಕೊಳ್ಳಿ. ನಮ್ಗೆ ಜ್ಞಾನ ಅಂತೂ ಗೊತ್ತಿದೆ, ನಾವು ಈ ತರ ಮಾಡಿದ್ರೆ ನಮ್ಗೆ ಉಪವಾಸ ಇದ್ದು ಭಗವಂತನ ಕೀರ್ತನೆ ಭಜನೆ ಮಾಡಿ ಅವನ ಒಂದು ಒಂದು ಚಿಂತನೆಯಲ್ಲಿದ್ರೆ ನಮ್ಗೆ ಬಹಳ ಒಳ್ಳೇದು ಅಂತ ನಮ್ಗೆ ಜ್ಞಾನ ಇದೆ. ಆದ್ಮೇಲೆ ಜ್ಞಾನ ಇದ್ರೆ ಸಾಕ, ಏನ್ ಮಾಡ್ಬೇಕು ಅವಾಗ? ಅವತ್ತಿನ ದಿನ ನಾವು ಆಚರಣೆ ಮಾಡ್ಬೇಕು, ವೈಕುಂಠ ಏಕಾದಶಿಗೂ ಇಲ್ಲ ಜನ್ಮಾಷ್ಟಮಿಗೂ ನಾವು ಉಪವಾಸ ಇರಬೇಕು, ಮತ್ತೆ ಕೀರ್ತನೆ ಮಾಡ್ಬೇಕು, ಮತ್ತೆ ಅದೇ ರೀತಿ ನಾವು ಬಿಹೇವ್ ಮಾಡ್ಬೇಕು, ಉಪಯೋಗ ಮಾಡ್ಕೊಂಡ ನಾವು ಅದನ್ನ ಆಕ್ಟ್ ಮಾಡ್ಬೇಕು. ಅವಾಗ ಆಕ್ಟ್ ಮಾಡಲ್ಲ ಅದಕ್ಕೆ ಏನಂತಾರೆ? ವೈರಾಗ್ಯದಿಂದ ಅಂದ್ರೆ ಇದಕ್ಕೆ ಮಾಡುವ ಒಂದು ವ್ಯವಸ್ಥೆ ಏನಿದೆ ಈ ಪ್ರಪಂಚದಲ್ಲಿ, ಆ ಜ್ಞಾನದಿಂದ ಬದುಕುವವನು ಯಾವ ರೀತಿ ಇರ್ತಾನೆ ಅಂದ್ರೆ ವೈರಾಗ್ಯದಿಂದ ಇರ್ತಾನೆ. ವೈರಾಗ್ಯ ಅಂದ್ರೆ ಏನು? ವೈರಾಗ್ಯ ಅಂತಂದ್ರೆ ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಯಲ್ಲಿ ಒಂದು ಉದಾಹರಣೆಗಳನ್ನು ವ್ಯವಹಾರಿಕ ರೀತಿಯಲ್ಲಿ ಕೊಡ್ತಾರೆ. ಆದ್ರೆ ಪ್ರಭುಪಾದವ್ರು ಮಾತ್ರ ವೈರಾಗ್ಯ ಅನ್ನೋದನ್ನ ಒಂದು ಪಕ್ಕಾ ಕೊಟ್ಟಿದ್ದಾರೆ. ಏನು ವೈರಾಗ್ಯ ಅಂತಂದ್ರೆ ಇತ್ತ ವೈರಾಗ್ಯ ಅಂತಾರೆ. ಇತ್ತ ವೈರಾಗ್ಯ ಅಂದ್ರೆ ಇನ್ನೊಂದು ಹೇಳ್ಬೋದು, ನಮ್ಮಲ್ಲಿ ಇರೋದನ್ನ ನಾವು ತ್ಯಜಿಸೋದು ಅಂತ. ಅದಕ್ಕೆ ಒಂದು ತಮಾಷೆ ಹೇಳ್ತಾರೆ, ನಮ್ಮಲ್ಲಿ ಏನಿದೆ ಅಂತ ನಾವು ತ್ಯಜಿಸೋದು. ನಮ್ಮ ಹತ್ರ ಏನೂ ಇಲ್ಲ, ನಾವೆಲ್ಲ ಇಲ್ಲಿ ಬಂದಿರೋದು ಬರೀ ಕೈಯಲ್ಲಿ, ಹೋಗೋದು ಬರೀ ಕೈಯಲ್ಲಿ, ಮಧ್ಯದಲ್ಲಿ ಸ್ವಲ್ಪ ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ, ಕೆಲವು ಅಂಟ್ಕೊಳ್ಳುತ್ತೆ, ಕೆಲವು ಬಿಟ್ಕೊಳ್ಳುತ್ತೆ, ಈ ತರ ಇರುತ್ತೆ. ನಿಮ್ನ ಬಿಡೋದೇನ್ ಬಂತು? ನಮ್ದೇನಿಲ್ಲ, ನಾವು ತಗೊಳ್ಳೋಗೋದು ನಾವು ಮಾಡಿರೋ ಒಂದು ಕರ್ಮಕ್ಕೆ ಅನುಸಾರವಾಗಿ ಪಾಪ ಪುಣ್ಯದ ಕರ್ಮ, ಅದಕ್ಕೆ ತಕ್ಕಂಗೆ ಬರೋ ಜನ್ಮದಲ್ಲಿ ನಮ್ಮ ಅನುಕೂಲಗಳು ಸಿಗ್ತವೆ, ಅನಾನುಕೂಲಗಳು ಸಿಗ್ತವೆ. ಇನ್ನ ನಾವು ತಿಳಿಸೋದಂತೂ ಏನಿಲ್ಲ. ಅದಕ್ಕೋಸ್ಕರ ಪ್ರಭುಪಾದ ಹೇಳ್ತಾರೆ, ಇದೇ ಈಶೋಪನಿಷತ್ ಶ್ಲೋಕ ಪ್ರಕಾರ ಈ ವ್ಯವಸ್ಥೆ ಎಲ್ಲ ಭಗವಂತ ಮಾಡ್ಕೊಟ್ಟಿದ್ದಾನೆ ಜೀವಿಗಳಿಗೆ, ಬದ್ಧ ಜೀವಿಗಳಿಗೆ ಅನ್ಕೊಳ್ಳಿ, ಬದ್ಧ ಜೀವಿಗಳಿಗೆ ಮಾಡ್ಕೊಟ್ಟಿದ್ದಾರೆ. ಈ ಬದ್ಧ ಜೀವಿಗಳು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನ ಅವರು ಬೇರೆಯವರಿಗೆ ಅನುಕೂಲಕ್ಕೆ ಬೇರೆಯವರಿಗೆ ಇಡಬೇಕಾಗಿರೋದು. ಎಕ್ಸಾಂಪಲ್, ಇದು ಸಿಸ್ಟಮ್ ಆಲ್ರೆಡಿ ಬೇರೆ ಪ್ರಾಣಿ ಲೋಕದಲ್ಲಿ ನಡೀತಾ ಇಲ್ಲ, ಅದಕ್ಕೇನು ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಮನುಷ್ಯರಿಗೆ ಹೇಳ್ಕೊಡ್ಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು, ಮಿಕ್ಕಿದ್ ಮುಟ್ಟಬಾರ್ದು ಅಂದ್ಬಿಟ್ಟು. ಪ್ರಾಣಿಗಳು ಎಷ್ಟು ಬೇಕೋ ಅಷ್ಟು ತಗೊಳ್ತವೆ, ಮಿಕ್ಕಿದ ಯಾವ್ದು ಮುಟ್ಟೋದಿಲ್ಲ ಅವ್ರು. ಅದಕ್ಕೆ ಒಂದು ಕಥೆನೇ ಇದೆ, ಒಂದು ಮೂಟೆ ಗಟ್ಟಲೆ ಇಲ್ಲ ಹಕ್ಕಿ ಬಿಸಾಕಿರ್ತಾರೆ ಅನ್ಕೊಳ್ಳಿ, ಬಿಸಾಕಿದ್ರೆ ಅಲ್ಲಿ ಪ್ರಾಣಿಗಳನ್ನ ಬಿಟ್ರೆ, ಹಕ್ಕಿಗಳನ್ನ ಪ್ರಾಣಿಗಳು ಬಿಟ್ರೆ ಏನ್ ಮಾಡ್ತಾರೆ? ಅದಕ್ಕೆ ಎಷ್ಟು ಬೇಕೋ ಕೊಕ್ಕಲ್ಲ ತಗೊಳ್ಳೋದು, ಇನ್ನೊಂದಷ್ಟು ತಿನ್ಬಿಟ್ಟು ಹೋಗೋದು, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಮನುಷ್ಯರು ಬಿಟ್ರೆ ಏನಾಗುತ್ತೆ, ಎತ್ಕೊಂಡು ದಾಚ್ಕೊಂಡು ಹೋಗ್ಬಿಟ್ಟು ಅವನು ಇನ್ನ ಇನ್ನ ಎಷ್ಟು ಸಿಗುತ್ತೋ ಅಷ್ಟು ಕೊಳೆಯೋದಿದ್ರು ಪರವಾಗಿಲ್ಲ, ಕೊಳತರು ಪರವಾಗಿಲ್ಲ, ಅದಕ್ಕೆ ಏನೋ ಮಾಡ್ಕೊಂಡು ಬೆಚ್ಚಿಕೊಳ್ಳೋಷ್ಟು ವ್ಯವಸ್ಥೆ ಮನುಷ್ಯನ ಬುದ್ಧಿ ಇದೆ. ಅದಕ್ಕೋಸ್ಕರ ಪಾಪ ಈ ದೇವತೆಗಳು ಅಂದ್ರೆ ಭಗವಂತನಿಗೆ ಶಾಸ್ತ್ರ ಮಾಡ್ಬೇಕಾಯ್ತು, ಈ ತರ ಮ್ಯಾನ್ಯಲ್ ಮಾಡ್ಬೇಕಾಯ್ತು, ಮಾಡ್ಬಿಟ್ಟು ಈ ತರ ಬದುಕಬೇಕು ಅಂತ ಪಾಠ. ಆದ್ರೂ ಮನುಷ್ಯ ಕೊಟ್ಟಿರುವ, ಭಗವಂತ ಕೊಟ್ಟಿರುವ ಅವನ ಏನೋ ಒಂದು ಪುಣ್ಯಕರ್ಮದಿಂದ ಸಂಪಾದಿಸುವ ಒಂದು ಬುದ್ಧಿಶಕ್ತಿನ ಈ ತರ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ. ನಾವು ಹೇಳ್ತೀವಿ ಆದ್ರೆ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ನಾವು ಈ ತರ ಮಾಡಿ ಅಂದ್ರೆ ಮಾಡಲ್ಲ, ಮಾಡಕ್ಕಾಗಲ್ಲ. ಅದರಲ್ಲೂ ಕೂಡ ಈ ತರ ಆಧುನಿಕವಾಗಿರುವ ಒಂದು ನಗರದ ಪರಿಸ್ಥಿತಿಯಲ್ಲಿ ಇದರಲ್ಲಿ ನಾವಂತೂ ಮಾಡಕ್ಕೆ ಆಗಲ್ಲ. ಅವನ್ ಮಾಡ್ಕೊಳ್ತಾ ಇದ್ರೆ ಇವನ್ ಮಾಡ್ಕೊಳ್ತಾ ಇದ್ರೆ ನಾನಿಲ್ಲ ಅಂದ್ರೆ ನಾನು ಹಿಂದೆ ಬಿದ್ದ್ಬಿಡ್ತೀನಿ ಅಂದ್ಬಿಟ್ಟು ರೇಸ್ ನಲ್ಲಿ ಬಿದ್ದ್ಬಿಡ್ತಾರೆ. ಆದ್ರೆ ಅಷ್ಟು ಅನುಕೂಲ ಎಲ್ಲಿದೆ, ಸ್ವಲ್ಪ ಸಿಂಪಲ್ ಲಿವಿಂಗ್ ಎಲ್ ಮಾಡ್ತಾರೆ ಹಳ್ಳಿ ವ್ಯವಸ್ಥೆಯಲ್ಲಿ ಇದೆ. ಅವ್ರೇನ್ ಮಾಡ್ತಾರೆ, ಯಾರೋ ಹೇಳ್ತಾ ಇದ್ರು, ಯಾರೋ ಊರಿಗೆ ಹೋದಾಗ ಅವ್ರೂರ್ಗ್ ಹೋದಾಗ ಹೇಳ್ತಾ ಇದ್ರಂತೆ, ಸ್ವಲ್ಪ ವಯಸ್ಸಾಗಿರೋ ಹೆಂಗ್ಸು, ಅವ್ರಿಗೆ ದುಡ್ಡು ಯಾಕೆ ಬೇಕ್ರಿ ನಿಮ್ಗೆ, ಯಾಕೆ ಬೇಕು ದುಡ್ಡು ಹೇಳಿ ಅಂತ ಹೇಳ್ತಾರಂತೆ. ನಾವು ದುಡ್ಡು ಯಾಕೆ ಬೇಕು ನಿಜವಾಗ್ಲು. ಯಾರೋ ಒಬ್ರು ಸಿಟಿಯಿಂದ ಹಳ್ಳಿಗೆ ಹೋಗಿ ಒಂದ್ 15 ದಿನ 20 ದಿನ ಇದ್ದು ಬಂದ್ರೆ 10 ರೂಪಾಯಿ ಜೋಬಲ್ಲಿ ಇದ್ರೆ ತಿಂಗಳಾದ್ರೂ 10 ರೂಪಾಯಿ ಹಂಗೆ ಇರುತ್ತಂತೆ. ಈಗ ಈ ಕಾಲದಲ್ಲಿ ಸಿಟಿನಲ್ಲಿ 1000 ರೂಪಾಯಿ ತಿಂಗಳಿಗೆ ದುಡಿದ್ರು, ಸಾರಿ ನಾನು ದಿನಕ್ಕೆ ದುಡಿದ್ರು, ಆ ದಿನಕ್ಕೆ ಸಾಲೋದಿಲ್ಲ. ಅವನಿಂದ ಐವರು ನೋಡ್ಬೇಕಾಗುತ್ತೆ. ನಾನು ಕೇಳ್ತಾ ಇರೋದು ಲೋ ಕ್ಲಾಸ್ ಪೀಪಲ್, ಹೈ ಕ್ಲಾಸ್ ಪೀಪಲ್ ಗೆ 1,00,000 ರೂಪಾಯಿ ದಿನಕ್ಕೆ ಅಂದ್ರೂ ಆಗೋದಿಲ್ಲ. ಇದು ಇದಕ್ಕೆ ಹೇಳ್ತಾರೆ ಇಲ್ಯೂಷನ್ ಅಂದ್ರೆ ಭ್ರಮೆಯ ಪ್ರಪಂಚ ಇದು. ಈ ಜ್ಞಾನ ನಾವು ಇಲ್ಲಿ ಭಾಗವತಂನಲ್ಲಿ ಪದೇ ಪದೇ ಹೇಳಿ ವಿದುರ ಅಂತ ಅವರು ಯಾರಿಗೆ, ಧೃತರಾಷ್ಟ್ರ ಅಂತ ಅವ್ರಿಗೆ, ಆ ಧೃತರಾಷ್ಟ್ರ ಏನ್ ಕೊಟ್ಟಿದ್ದಾರೆ, ಅವನ ಒಂದು ಮಹತ್ವಾಕಾಂಕ್ಷೆ, ಮಹತ್ವಾಕಾಂಕ್ಷೆ ಅಂತ ನಾವ್ ಅನ್ಕೊಳ್ತೀವಿ. ಏನ್ ಮಹತ್ವಾಕಾಂಕ್ಷೆ, ಆಧ್ಯಾತ್ಮಿಕವಾಗಲ್ಲ ಭೌತಿಕವಾಗಿ ಏನಾಗಬೇಕು, ನಾನು ಚಕ್ರವರ್ತಿ ಆಗ್ಬೇಕು, ನನ್ಗೆ ಮಿಸ್ ಆಗಿರುವಂತ ಒಂದು ಏನು ಚಕ್ರವರ್ತಿ ಒಂದು ಪದವಿ ನನ್ನ ದುರದೃಷ್ಟದಿಂದ ನನ್ಗೆ ಮಿಸ್ ಆಗ್ಬಿಟ್ಟಿದೆ ಅನ್ಬಿಟ್ಟು ಅವನು ನೊಂದು ಕಸಿಬಿಸಿ ಆಗಿರ್ತಾನೆ. ಆದ್ರೆ ಅದನ್ನ ಹೇಳ್ಕೊಳಲ್ಲ, ಯಾಕಂದ್ರೆ ನಿಯಮ ಇದೆ. ಅದೇನು ನಿಯಮ ಅಂದ್ರೆ ಅಂಗಹೀನರಾಗಿರೋರು ರಾಜರಾಗಕ್ಕೆ ಇಲ್ಲ, ಅವನು ಕುರುಡ ಪಾಪ ಯಾವ ರೀತಿ ಕುರುಡ, ಅದ ನಮ್ ಕರ್ಮ ಅನುಸಾರವಾಗಿ ಅದಕ್ಕೆ ಹಿಂದೆ ಅವನ ಕತೆ ಏನೋ ದೊಡ್ಡದಿದೆ, ಅವ್ರ ತಾಯಿ ಕತೆ ಇದೆ, ಮತ್ತೆ ಅವ್ರ ತಂದೆ ಮತ್ತ ದೊಡ್ಡ ಅವ್ರ ತಂದೆ ಯಾರು, ಧೃತರಾಷ್ಟ್ರನ ತಂದೆ ಪಾಂಡುರಾಜನ ವಿದುರನ ತಂದೆ ಯಾರು, ವಿದುರನ ವ್ಯಾಸರು, ವ್ಯಾಸರು ಅಂತ ತಂದೆ ಅವನಿಗೆ ನೋಡಿ. ಧೃತರಾಷ್ಟ್ರನಿಗೆ ಒಂದು ಮಾತ್ರ ಬಹಳ ಹೆಮ್ಮೆ ಪಡುವಂತ ವಿಷಯ, ನನ್ನ ತಂದೆ ವ್ಯಾಸ ಮಹರ್ಷಿಗಳು ಅನ್ನೋ ಒಂದು ಹೆಮ್ಮೆ ಪಡುವ ವಿಚಾರ ಅವ್ನ ಲೈಫ್ ಅಲ್ಲಿ ಯಾವತ್ತೂ ಹೆಮ್ಮೆ ಪಟ್ಟಿಲ್ಲ. ಇದು ಅವರ ದುರದೃಷ್ಟ. ಯಾಕೆ ಅಂತಂದ್ರೆ ಈ ಮಾಯ ಪ್ರಪಂಚ ಏನ್ ಮಾಡುತ್ತೆ, ನಮ್ಮನ್ನ ಆ ಕಡೆ ಕರ್ಕೊಂಡು ಹೋಗಿ ತೋರಿಸೋದೇ ಇಲ್ಲ. ನಾವು ಕಷ್ಟ ಬಿದ್ದು ನಾವು ಪ್ರಯತ್ನದಿಂದ ನೋಡ್ಬೇಕು. ನನ್ನ ತಂದೆ ವ್ಯಾಸ ಮಹರ್ಷಿಗಳು ನನಗೆ ಈ ಸ್ಥಿತಿ ಇರೋ ನಾನು ಅವ್ರ ಆಶ್ರಮದಲ್ಲಿ ಹೋಗಿ ಜ್ಞಾನ ಪಡಿಬಹುದು ಅಂತ ಅವನು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ಯಾಕಂದ್ರೆ ಅವನ ಹಿಂದಿನ ಕರ್ಮ ಪ್ಲಸ್ ಈ ತರ ಕಾರಣಗಳಿರುತ್ತೆ. ಇವ್ರು ರಾಜಸ್ಥಾನದಲ್ಲಿರುವ ಒಂದು ಒಂದು ಭ್ರಮೆ ಅಂದ್ರೆ ರಾಜನ ಒಂದು ಸಂಪತ್ತು, ರಾಜನ ಒಂದು ಸುಖ ಭೋಗಗಳು, ಅದರಿಂದ ಕೊನೆ ಸಿಗ್ತಾ ಇದ್ದಿದ್ದು ಅವನಿಗೇನು ನೋವೇ, ಬಟ್ ಆದ್ರೂ ಬಿಟ್ಟು ಬರಕ್ಕೆ ಇಷ್ಟ ಇಲ್ಲ. ನಮ್ಮ ಸ್ಥಿತಿನೂ ಅಷ್ಟೇ. ಇದ್ರಲ್ಲಿ ಹೇಳಿದಾರೆ, ಪಟ್ಫೋಟಲ್ಲಿ ಹೇಳಿದಾರೆ, ಇದು ಈ ಇನ್ಸ್ಟ್ರಕ್ಷನ್ ಏನು ಬರೀ ಧೃತರಾಷ್ಟ್ರನಿಗೆ ಅಲ್ಲ, ಈವನ್ ಯುಧಿಷ್ಠಿರನಿಗೂ ಕೂಡ. ಬಟ್ ಯುಧಿಷ್ಠಿರನಿಗೂ ಆಗಿದೆ. ಮತ್ತೆ ಅಲ್ಲಿ ಬಂದು ವಿದುರನ ಬಂದು ಎಲ್ಲಾರ್ಗೂ ಆಗಮನ, ಮತ್ತೆ ವಾಪಸ್ ಬಂದಾಗ ಆಸ್ಥಾನದಲ್ಲಿ ಕುತ್ಕೊಂಡು ಅವರು ಪ್ರವಚನಗಳು ಮತ್ತೆ ಬುದ್ಧಿವಾದಗಳು ಮತ್ತೆ ಈ ಶಾಸ್ತ್ರ ವಿಚಾರಗಳನ್ನು ಮಾಡುವಾಗ ಎಲ್ಲರೂ ಬಂದು ಸೇರ್ತಾ ಇದ್ರಂತೆ. ಕೆಲವರು ಒಂದು ಮುಲಾಜಿ ಬಂದು ಸೇರ್ತಾ ಇದ್ರು, ಕೆಲವರು ನಿಯಮವಾಗಿ ಸೇರ್ತಾ ಇದ್ರು, ಕೆಲವರು ಪ್ರೀತಿಯಿಂದ ಸೇರ್ತಾ ಇದ್ರು, ಕೆಲವರು ಇಂಟ್ರೆಸ್ಟ್ ಇಂದ ಸೇರ್ತಾ ಇದ್ರು, ಎಲ್ಲ ಇಷ್ಟ ಇದ್ರು. ನಾವು ಅಷ್ಟೇ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕೆಲವರು ಅಪ್ಲಿಕೇಶನ್ ಮೇಲೆ ಬಂದಿದೀವಿ ಅಂತ ಕುತ್ಕೊಳ್ತಾರೆ, ಕೆಲವರು ಶ್ರದ್ಧೆಯಿಂದ ಕುತ್ಕೊಳ್ತಾರೆ, ಕೆಲವರು ಆಧ್ಯಾತ್ಮಿಕ ಬುದ್ಧಿ ಸ್ವಲ್ಪ ಚುರುಕಿರೋರು ಸಿಂಪಲ್ ಆಗಿ ತಲುಪ ಹಿಡಿದ್ರು ಜಾಸ್ತಿ ಅರ್ಥ ಮಾಡ್ಕೊಳ್ಳೋ ಎಲ್ಲ ರೀತಿಯಲ್ಲಿ ಇರ್ತಾರೆ. ಆದ್ರೆ ವಿದುರ ಮಾತ್ರ ತತ್ವಜ್ಞಾನವನ್ನು ಎಲ್ಲರಿಗೂ ಹೇಳ್ತಾ ಇದ್ರು. ಆದ್ರೂ ನೋಡಿ, ಇದ್ರಲ್ಲಿ ನಾವು ಹಿಂದೆ ಓದಿದೀವಿ, ಇದರಲ್ಲಿ ನಾವು ನೋಡ್ತಾ ಇದೀವಿ, ಯುಧಿಷ್ಠಿರ ಮಹಾರಾಜ ಆತರ ಸ್ಥಿತಿ ಇದ್ರು, ಅವರ ದೊಡ್ಡಪ್ಪನ ಸ್ಥಿತಿ ಇದ್ರು ಅವರು ರಾಜಮರ್ಯಾದೆಗೆ ಏನು ಕಮ್ಮಿ ಮಾಡಿರಲಿಲ್ಲ. ಯಾಕೆ, ಅವರು ಜ್ಞಾನಿ. ಯಾಕಂದ್ರೆ ಎಷ್ಟೇ ಇದ್ರು ಅವರು ಕೃಷ್ಣ ಪ್ರಜ್ಞೆಯಲ್ಲೇ ಬದುಕ್ತಾ ಇದ್ರು ಅವರು ಪಾಂಡವರು. ಅವರು ಎಷ್ಟೇ ಸುಖ ಭೋಗಗಳಿದ್ರು ಅವರು ಕೃಷ್ಣ ಪ್ರಜ್ಞೆಯಿಂದ ಆಚೆ ಅವರು ಯಾವತ್ತು ಹೋಗ್ತಾ ಇರಲಿಲ್ಲ. ಸುಖ ಭೋಗಗಳಲ್ಲಿ ಮರೆತು ಬಿಟ್ಟು ಅವ್ರು ಯಾವತ್ತೂ ಅವರ ಒಂದು ಆಚಾರ ವಿಚಾರಗಳನ್ನು ಅವರು ದಾರಿ ತಪ್ಪಿದ್ದಿಲ್ಲ. ಆದ್ರೆ ದುರ್ಯೋಧನ ಒಂದು ಕಾಲದಲ್ಲಿ ನಾವು ನೋಡಬಹುದು, ಅವನು ಪ್ರತಿಯೊಂದನು ಈ ಮಾಯಾ ಪ್ರಪಂಚದ ಒಂದು ಪ್ರೆಷರ್ ಅಂದ್ರೆ ಭ್ರಮೆಯಲ್ಲೇನೆ ಅವನು ಆಕ್ಟ್ ಮಾಡ್ತಾ ಇರ್ತಾನೆ. ಮಾಯಾ ಪ್ರಪಂಚದ ಒಂದು ಇಲ್ಯೂಷನ್ ಇರಲಿ, ಇದ್ರ ಮೇಲೇನೆ ಅವನ ಆಚಾರ ವಿಚಾರಗಳಿರ್ತವೆ. ಆದ್ರೆ ಪಾಂಡವರದ್ದು ಹಂಗಲ್ಲ, ಅವರು ಕಷ್ಟ ಸುಖಗಳು ಬಂದ್ರು. ಈವನ್ ಕುಂತಿ ಮಹಾರಾಣಿ ಅಂತ ಕೇಳಿ ಯಾವ ತರ ಸ್ಥಿತಿ ಇದ್ರು ಕೊನೆಯಲ್ಲಿ ಅವರು ನಾವು ನಮ್ಮ ಪುಸ್ತಕ ಒಂದಿದೆ ಪ್ರಭುಪಾದರು ಒಂದು ನಮ್ಮ ಇಸ್ಕಾನಲ್ಲಿ ಕುಂತಿಯ ಪ್ರಾರ್ಥನೆ ಅಂತ ಏನಿದೆ, ಕುಂತಿಯ ಪ್ರಾರ್ಥನೆ ಏನು ಓವರಾಲ್ ಆಗಿ ಕುಂತಿ ಯಾವಾಗ್ಲೂ ಕೃಷ್ಣನ ಕಷ್ಟವನ್ನೇ ಕುಳ್ಳಿ ಕಷ್ಟದಲ್ಲಿ ಯಾಕೆ ನಿಜವಾಗ್ಲೂ ಬುದ್ಧಿ ಅಂದ್ರೆ ಕಷ್ಟದಲ್ಲಿ ಅವರು ಆತ್ಮಾನಂದವನ್ನು ಅನುಭವಿಸ್ತಾ ಇರ್ತಾರೆ. ಆದ್ರೆ ನಮ್ಮ ದೈಹಿಕ ಸುಖ ಸಿಗ್ದಿರ ಇರ್ಬೋದು, ಮಾನಸಿಕ ಒಂದು ಕಷ್ಟ ಸಿಗ್ಬೋದು ಕಷ್ಟದಲ್ಲಿ, ಭೌತಿಕವಾದ ಕಷ್ಟದಲ್ಲಿ ಆತ್ಮಕ್ಕೆ ಆನಂದ ಸಿಗುತ್ತೆ. ಹೆಂಗೆ ಸಿಕ್ಕುತ್ತೆ ಅಂತಂದ್ರೆ ನೋಡಿ, ಯಾವಾಗ ನಮ್ಗೆ ಬಾಧೆಗಳು ಕಷ್ಟಗಳು ಬಂದಾಗ ನಮ್ಮ ಭಾಷೆ ಯಾವಾಗ್ಲೂ ಹೃದಯದಿಂದ ಇರ್ತವೆ ಮತ್ತೆ ಆತ್ಮದಿಂದ ಇರುತ್ತೆ. ಸುಖವಾಗಿರುವಾಗ ನಾವೆಲ್ಲ ಮನಸ್ಸಿಂದ ಬುದ್ಧಿನಲ್ಲ ಮನಸ್ಸಿನ ರೀತಿ ವ್ಯವಹಾರ ಮಾಡ್ತಾ ಇದೀವಿ, ಇಂದ್ರಿಯಗಳ ರೀತಿ ನಾವು ವ್ಯವಹಾರ ಮಾಡ್ತೀವಿ. ನಮ್ಗೆ ಬಾಧೆಗಳು ಬಂದಾಗ ಕಷ್ಟಗಳು ಬಂದಾಗ ನಾವೇನ್ ಮಾಡ್ತೀವಿ, ತೋಡ್ಕೊಳ್ತೀವಿ. ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಇನ್ನ ಸ್ವಲ್ಪ ಜ್ಞಾನಿ ಆಗಿರೋನಿದ್ರೆ ಭಗವಂತನ ಹತ್ರ ಮಾತಾಡ್ತಾನೆ. ಅದು ಆತ್ಮದಿಂದ ಆತ್ಮ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮನ ಜೊತೆ ಮಾತಾಡೋ ರೀತಿಯಲ್ಲಿ ವ್ಯವಹರಿಸ್ತಾ ಇದೆ, ವ್ಯವಹಾರ ನಡೀತಾ ಇರುತ್ತೆ. ಆದ್ರೆ ಈ ಭೌತಿಕವಾಗಿರೋರ್ಗು ಇದ ಏನು ಅರ್ಥ ಆಗುದಿಲ್ಲ. ಇದು ಆತ್ಮ ಮತ್ತು ಪರಮಾತ್ಮನ ಒಂದು ಸಂಬಂಧ, ಭಾಷೆ ಭಾಷಣ ಮತ್ತೆ ಒಂದು ಸಂವಾದ ಇದೆ, ಅದು ಆತ್ಮಕ್ಕೆ ಆನಂದ ಕೊಡುತ್ತೆ. ಆತ್ಮಕ್ಕೆ ಆನಂದ ಕೊಟ್ರೆ ಅದು ನಿಜವಾದ ಆನಂದ ಅಂತ ತಿಳಿದಿರೋರು ಅದೇ ರೀತಿ ಕುಂತಿ ಮಹಾರಾಣಿ ಅವರು ಪ್ರಯತ್ನ ಪಡ್ತಾರೆ ಅಂದ್ರೆ ಹೇಳ್ತಾರೆ, ನಾವು ಕಷ್ಟದಲ್ಲೇ ನಮ್ಗೆ ತುಂಬಾ ಆನಂದ ಇದೆ ಅಂತ ಕೇಳ್ತಾರೆ. ನಾವು ಇನ್ನ ಆ ಲೆವೆಲ್ ಅಲ್ಲಿ ನಾವು ಇಲ್ಲ. ಇದರಲ್ಲಿ ಇದ್ರ ಮೇಲೆ ನಾವು ಧೃತರಾಷ್ಟ್ರ ದೇಹ ತ್ಯಾಗ, ಬಿದುರನ್ನು ಯಾಕೆ ಧೃತರಾಷ್ಟ್ರನಿಗೆ ಗೃಹ ತ್ಯಾಗ ಮಾಡಕ್ಕೆ ಪ್ರೆಷರ್ ಹೇಳ್ತಾರೆ ಅಂದ್ರೆ, ಶಾಸ್ತ್ರ ಪ್ರಕಾರ ಮನುಷ್ಯನಾದವನು ಒಂದು ನಿಯಮಗಳ ಪ್ರಕಾರ ಈ ಸೊಸೈಟಿಯನ್ನು ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಒಂದು ಕಟ್ಟಿದ್ದಾರೆ. ಏನು ಅಂತಂದ್ರೆ ನಾಲ್ಕು ವರ್ಣ ಮತ್ತು ನಾಲ್ಕು ಆಶ್ರಮ ಗಳ ಒಂದು ಆಧಾರದ ಮೇಲೆ ಜೀವನ ಮಾಡಬೇಕು ಮನುಷ್ಯರು ಅಂತ ಹೇಳಿದ್ದಾರೆ. ಅದರಲ್ಲಿ ತಿರ್ಗಾ ಪುರುಷರು ಮತ್ತೆ ಸ್ತ್ರೀಯರು ಅನ್ನೋದು ಎರಡು ಭಾಗ ಇದೆ. ಸ್ತ್ರೀಯರಿಗೆ ಶೂದ್ರರಿಗೆ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ. ಪುರುಷರಲ್ಲಿ ಮತ್ತೆ ಅವ್ರಿಗೆ ಬ್ರಹ್ಮಚರ್ಯ ಬ್ರಹ್ಮಚಾರ್ಯ ಆಶ್ರಮ, ಗೃಹಸ್ಥಾಶ್ರಮ, ವನಪ್ರಸ್ಥ ಮತ್ತು ಸನ್ಯಾಸ. ಮತ್ತೆ ಅದರಲ್ಲಿ ತಿರ್ಗಾ ಸೊಸೈಟಿಯಲ್ಲಿ ಯಾರಿರ್ತಾರೆ ಅವ್ರಿಗೆ ನಾಲ್ಕು ವರ್ಣಗಳು ಏನು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿದೆ. ಈ ಸಿಸ್ಟಮ್ ಮೇಲೆ ನಡೆದ್ರೆ ಎಲ್ಲರಿಗೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವನ ಜೀವನ ಮನುಷ್ಯನ ದೇಹ ಪಡ್ಕೊಂಡಿರುವ ಒಂದು ಉದ್ಧಾರ ಆಗುವ ಒಂದು ಚಾನ್ಸ್ ಇರುತ್ತೆ. ಕಲಿಯುಗದಲ್ಲಿ ಯಾವೂ ಇಲ್ಲ ಅಂತ ಕಲಿ ಒಂದು ದೋಷ ಇದೆ, ದೋಷ ಕಲಿಯುಗದಲ್ಲಿ ಇವೆಲ್ಲ ದೋಷ ಇದೆ. ಯಾರು ವರ್ಣಾಶ್ರಮ ಧರ್ಮ ಆಚರಣೆ ಮಾಡಲ್ಲ, ಮಾಡಲ್ಲ, ಅದು ನಡೀತಾ ಇದೆ ಗುಣ ಮತ್ತು ಕರ್ಮಗಳ ಅನುಸಾರವಾಗಿ ಅಲ್ವಾ. ಯಾರು ತುಂಬಾ ರೋಷವಾಗಿರ್ತಾರೆ, ಯಾರು ಒಂದು ಸೈನ್ಯದಲ್ಲಿ ಸೇರುವಂತ ಒಂದು ಉತ್ತೇಜನ ಇರುತ್ತೆ, ಮತ್ತೆ ಒಂದು ರೆವಲ್ಯೂಷನ್ ಅಂದ್ರೆ ಚೇಂಜ್ ಮಾಡುವಂತ ಒಂದು ಉದ್ದೇಶ ಇರುತ್ತೆ ಅಂತವನ್ನೆಲ್ಲ ಕ್ಷತ್ರಿಯ ಧರ್ಮ ಅಂತಿರುತ್ತೆ. ಕೆಲವರಿಗೆ ಸ್ವಲ್ಪ ಶಾಸ್ತ್ರದ ಜ್ಞಾನ ಮತ್ತೆ ಬುದ್ಧಿ ಮತ್ತು ಅದು ಹೇಳುವರು ಅಂತವರು ಬ್ರಾಹ್ಮಣದ ಒಂದು ಗುಣವನ್ನು ಹೊಂದಿರ್ತಾರೆ. ಮತ್ತೆ ವೈಶ್ಯ ಮ್ಯಾಕ್ಸಿಮಮ್ ಆಗಿ ದುಡ್ಡಿನ ಆಸೆ ಮತ್ತು ವ್ಯವಹಾರ ಜ್ಞಾನ ಇರೋರು. ಆದ್ರೆ ವೈಶ್ಯರ ವೈದಿಕ ಒಂದು ಪರಿಸ್ಥಿತಿಯಲ್ಲಿ ವೈಶ್ಯರು ಅಂತಂದ್ರೆ ಗೋರಕ್ಷ ಮತ್ತು ವ್ಯಾಪಾರ, ಗೋರಕ್ಷ ಮತ್ತೆ ವ್ಯವಸಾಯ, ಕೃಷಿ ಮತ್ತು ಗೋರಕ್ಷ, ಅದು ಮುಖ್ಯವಾಗಿ ಮಾಡ್ಬೇಕು ವಯಸ್ಸು. ಅದರಿಂದಾನೇ ಅವರು ಅರ್ಥವನ್ನು ಸಂಪಾದನೆ ಮಾಡಬೇಕು. ಈ ಕಾಲದಲ್ಲಿ ತುಂಬಾ ರೀತಿಯ ವ್ಯವಹಾರಗಳು ಬಂದ್ಬಿಟ್ಟಿದೆ, ವ್ಯಾಪಾರಗಳು ಬಂದಿದೆ. ವ್ಯಾಪಾರದಲ್ಲಿ ಒಂದು ಅನ್ಲಿಮಿಟೆಡ್ ಅಂದ್ರೆ
ಒಂದು ಹದ್ದು ಮತ್ತೆ ಬೌಂಡ್ರಿ ಇದೆಯ ಅಷ್ಟು ಕನ್ನಿಂಗ್ ವ್ಯವಹಾರಗಳು ಅಂದ್ರೆ ಮೋಸ ಮೋಸನೆ ಅನ್ಬೋದು ಅದಕ್ಕೆ ವ್ಯವಹಾರ ಧರ್ಮ ಅಂತ ಅನ್ನೋಂಗಿಲ್ಲ. ಯಾವ ರೀತಿಯಲ್ಲಿ ಬೇಕಂದ್ರೆ ಇದೊಂದು ವ್ಯವಹಾರ ಧರ್ಮ ಅಂತ ಹೇಳ್ಕೊಳ್ಳಿ, ಎಲ್ಲಿಯವರು ಬೇಕಂದ್ರೂ ಅವರು ವ್ಯವಹಾರ ನಡೆಸ್ಕೊಂಡು ಅವರು ವ್ಯಾಪಾರ ಮಾಡಿ ದೊಡ್ಡ ದೊಡ್ಡ ರೀತಿಯಲ್ಲಿ ಅರ್ಥವನ್ನು ಗಳಿಸಿ ಕೊನೆಗೆ ಅದು ಗೊತ್ತೇ ಇದೆ ನಮ್ಗೆ ಆತರ ಅರ್ಥ ಗಳಿಸಿದ್ರೆ ಕೊನೆಗೆ ಏನಾಗುತ್ತೆ ಅನ್ಬಿಟ್ಟು ಅದಕ್ಕೆ ಅವ್ರಿಗೆ ತಗ್ಗೀರ ಇರ್ಬೋದು, ಅವ್ರಿಗೆ ಯಾರೋ ಅವ್ರ ಯಾವ್ದೋ ಜನ್ಮದಲ್ಲಿ ಯಾರಿಗೂ ಬ್ಯಾಲೆನ್ಸ್ ಇರೋರು ಅವ್ರ ಮಕ್ಕಳ ಕುಟ್ಬೋದು, ಅದನ್ನ ಅವ್ರು ಅನುಭವಿಸ್ಬೋದು. ಈ ತರದ್ದು ನಿಯಮಗಳು ಪ್ರಕೃತಿಯ ನಿಯಮಗಳ ಪ್ರಕಾರ ಅದು ನಡೀತಾ ಇರುತ್ತದೆ. ಮತ್ತೆ ಶೂದ್ರರು ಅಂದ್ರೆ ಈ ಎಲ್ಲ ನಾಲ್ಕು ಸೊಸೈಟಿಯಲ್ಲಿ ಎಲ್ಲರಿಗೂ ಒಂದು ಸೇವೆಯನ್ನು ಮಾಡುವ, ಏನ್ ಹೇಳಿದ್ರು ಸಾಕು ಅವರು ಹೇಳುವ ಒಂದು ಫಿಸಿಕಲ್ ಸರ್ವಿಸ್ ಅಂದ್ರೆ ಮಾಡುವಂತದ್ದು. ನಾವು ನೋಡಿದೀವಿ ಹಳೆ ಕಾಲದಲ್ಲಿ ಜನಗಳು, ನಾವು ಹಳೆ ನಮ್ಮ ತಂದೆ ತಾತಂದ್ರ ಕಾಲದಲ್ಲಿ ಮನೆಯಲ್ಲಿ ಆಳುಗಳು ಇರ್ತಾ ಇದ್ರು, ಹಳ್ಳಿಯಲ್ಲಿ ಇವಾಗ್ಲೂ ಇರ್ತಾರೆ ಆಳುಗಳು. ಏನಾದ್ರೂ ಹೇಳಿದ್ರೆ ಸಾಕು ಅವ್ರ ಏನ್ ಕೆಲಸ ಮಾಡ್ತಾ ಇರ್ತಾರೆ, ಗಾಡಿ ಓಡಿಸೋದಕ್ಕಾಗ್ಲಿ, ಆಗಿನ ಕಾಲದಲ್ಲಿ ಇದ್ದ ಗಾಡಿ ಹೊಲಗಳಿಗೆ ಹೋಗಿ ಅದು ಇದು ಮಾಡೋದಾಗ್ಲಿ, ಪ್ಲಸ್ ಇನ್ನೇನಾದ್ರು ಮನೆಯಲ್ಲಿ ಕೆಲಸಗಳಾಗ್ಲಿ, ಇಂಥದೆಲ್ಲ ಮಾಡುವಂತದ್ದು ಶೂದ್ರರು ಕೆಲಸ. ಯಾಕಂದ್ರೆ ಅವ್ರಿಗೆ ಅವರ ಕರ್ಮಕ್ಕೆ ಪ್ರಕಾರ ಅವ್ರಿಗೆ ಜಾಸ್ತಿ ಬುದ್ಧಿ ಅಂದ್ರೆ ಬೆಳವಣಿಗೆ ಆಗಿರಲ್ಲ. ಯಾರಾದ್ರೂ ಒಂದು ಹೇಳಿದ್ರೆ ಅವ್ರನ್ನ ಏನೋ ಡಿಫ್ರೆನ್ಸ್ ಇದ್ರೆ ಅವ್ರು ಮಾಡ್ತಾರೆ, ಅವರು ಕೂಡ ಆಧ್ಯಾತ್ಮಿಕವಾಗಿ ಉದ್ಧಾರ ಆಗೋದಕ್ಕೆ ಈ ಸಿಸ್ಟಮ್ ಇಟ್ಟಿದ್ದಾರೆ. ಅದೇ ರೀತಿ ಈ ವಿದುರರು ಹೇಳ್ತಾರೆ, ಆಯ್ತು ನೀ ಇಷ್ಟೆಲ್ಲ ಮಾಡಿದ್ಯಾ, ಯಾರಿಗೆ ಧೃತರಾಷ್ಟ್ರನಿಗೆ ಹೇಳ್ತಾರೆ, ಚಿಕ್ಕವಾಗಿಂದ ಒಂದು ಪ್ರೀತಿಯಾದ ಒಂದು ಅವರಿಗೆ ಬಿದುರಿಗೆ ಈ ಧೃತರಾಷ್ಟ್ರ ಮೇಲೆ ಒಂದು ಪ್ರೀತಿ ಒಂದು ಸಂಬಂಧ ಇರುತ್ತೆ, ಅಣ್ಣ ಅನ್ನೋ ಒಂದು ಪ್ರೀತಿ ಇರುತ್ತೆ, ಒಂದು ವಾತ್ಸಲ್ಯನೂ ಇರುತ್ತೆ, ಒಂದು ರೀತಿ ಕರುಣೆನೂ ಇರ್ಬೋದು ಅವನು ಕುರುಡ ಅನ್ಬಿಟ್ಟು ಆ ಕರುಣೆ ಮಿಲ್ಕ. ಆದ್ರೆ ಬಿದುರನು ನಮ್ಗೆಲ್ಲ ಗೊತ್ತಿದೆ, ಹಿಂದೆ ನಾವು ಭಾಗವತಂ ಕ್ಲಾಸ್ ಅಲ್ಲಿ ಕೇಳಿದೀವಿ, ಬಿದುರ ಯಾರು ಯಮದೂತನ ಯಮದೂ ಸ್ವಯಂ ಯಮದೂತನೇ ಅನ್ಬೋದು, ಅಂಶನೇ ಅಲ್ಲ ಯಮದೂತನೇ, ಶಾಪ ಸಾರಿ ಕ್ಷಮಿಸಬೇಕು ಯಮರಾಜ, ಯಮರಾಜ ಅವರು ಒಂದು ಯಾರ ಒಂದು ಶಾಪದಿಂದ ಅವರು ಒಂದು ಜೀವನವನ್ನು ಮಂಡುಕ ಮಹರ್ಷಿಯ ಒಂದು ಶಾಪದಿಂದ ಅವರು 100 ವರ್ಷ ಅವರು ಭೌತಿಕ ಲೋಕದಲ್ಲಿ ಶೂದ್ರನಾಗಿ ಜನಿಸಬೇಕು ಅನ್ನೋದು ಒಂದು ಶಾಪ ಇರುತ್ತೆ. ಆ ಟೈಮ್ನಲ್ಲಿ ಅವರು ಇಲ್ಲಿ ಬಂದಾಗ ಅವ್ರಿಗೆ ಯಮಲೋಕದಲ್ಲಿ ಇನ್ನೊಬ್ರು ಯಾರೋ ಯಾರೋ ಒಂದು ಅವರ ಮಗ ಅವರ ಹೆಸರು, ಅವರು ಯಮನ ಪೋಸ್ಟ್ ತಗೊಂಡು ಅವರ ಆಚರಣೆ ಯಮಲೋಕದಲ್ಲಿ ನಡೆಸ್ತಾ ಇರ್ತಾರೆ. ಇವರು ಇಲ್ಲಿ ಬಂದು ಸ್ವಯಂ ಯಮರಾಜನೇ, ಯಾಕಂದ್ರೆ ಅಲ್ಲಿ ಸೀಟ್ ಖಾಲಿ ಆಗಬೇಕು ಅಂದ್ರೆ ಅಲ್ಲಿ ಸ್ವಯಂ ಬರಬೇಕು, ಅಂಶ ಏನಿಲ್ಲ. ಆದ್ರೆ ಧರ್ಮರಾಯ ಯಮರಾಜನ ಅಂಶ, ಇವರು ಸ್ವಯಂ ಯಮರಾಜ, ಅದಕ್ಕೋಸ್ಕರ ಅವರು ಶೂದ್ರರ ಒಂದು ಜನ್ಮವನ್ನು ತಗೊಂಡು ಆ ಶೂದ್ರ ಜನ್ಮ ಹೆಂಗ್ ಬರ್ತು ನೋಡಿ, ತಾಯಿ ಶೂದ್ರ ಇರ್ಬೋದು, ತಂದೆ ಮಹಾ ಭಗವಂತನ ಸ್ವಯಂ ಭಗವಂತನ ಅವತಾರ ವ್ಯಾಸ ಮಹರ್ಷಿ ಶೂದ್ರರಿಗೆ ಶೂದ್ರಾಣಿ ಅವರ ಶೂದ್ರ ಅಂದ್ರೆ ಶೂದ್ರಾಣಿ ಅಂತಂದ್ರೆ ಏನ್ ದೊಡ್ಡ ಅವರೇನು ಇದೇನಿಲ್ಲ, ಆಸ್ಥಾನದಲ್ಲಿ ಅವ್ರಿಗೆ ಸೇವಕ ಯಾರಿಗೆ ಲಾಸ್ಟ್ ಎರಡು ಸಿಸ್ಟರ್ಗೆ ಅವರು ಸೇವಕರಾಗಿರ್ತಾರೆ. ಅವ್ರೇನೋ ಒಂದು ಭಯದಿಂದ ಇವ್ರನ್ನ ಕಳಿಸ್ತಾರೆ ಅವ್ರ ಕಣ್ಮರೆಯಾಗಿ, ಇದರಿಂದ ಅವರು ಬಿದುರು ಹುಟ್ಟುತ್ತಾರೆ. ಆದ್ರೆ ಅವ್ರು ಹುಟ್ಟಿದಾಗಿಂದನು ಅವ್ರು ಯಾಕೆ ಸ್ವಯಂ ಯಮರಾಜ ಆಗಿದ್ರು, ಯಮರಾಜ ಯಾರು ಈ ಒಂದು ಲೋಕದಲ್ಲಿ ಯಮರಾಜನ ಏನಂತ ಒಂದು ಪಟ್ಟ ಇದೆ ಅವ್ರಿಗೆ, ಮಹಾಜನ 12 ಮಹಾಜನರಲ್ಲಿ ಇವರು ಯಮರಾಜರು ಒಬ್ರು. ಆದ್ರೆ ಇಂದ್ರ ಇಲ್ಲ ಮಹಾಜನ ಲೆಕ್ಕ ಹಾಕಿ, ಇಂದ್ರ ಇಲ್ಲ ಬೇರೆ ದೇವತೆಗಳು, ದೇವತೆಗಳಲ್ಲಿ ಬರೀ ಬ್ರಹ್ಮ ಸನತ್ ಕುಮಾರ ಶಿವ ಮತ್ತೆ ಕಪಿಲ ಯಮರಾಜ ದೇವತೆಗಳಲ್ಲಿ ಮಹಾ ಮಹಾ ಮಹಾಜನರು. ರಾಕ್ಷಸರಲ್ಲಿ ಎಷ್ಟು ಜನ ಇದ್ದಾರೆ, ಪ್ರಹ್ಲಾದ ಮತ್ತೆ ಬಲಿ ಬಲಿಚಕ್ರವರ್ತಿ, ಇವರು ಮಹಾಜನರು. ಈ ಮಹಾಜನರು ಅಂದ್ರೆ ಏನು, ಮಹಾಜನರು ಅಂದ್ರೆ ಏನು, ಅವರು ಯಾವಾಗ್ಲೂ ಆಚಾರ್ಯರಿಗೆ ಸಮಾನ, ಅವ್ರು ಏನು ಆಚರಣೆ ಮಾಡ್ತಾರೆ ಪ್ರತಿಯೊಂದನು ಯಾವ್ದಕ್ಕೂ ಒಂದು ಲೋಪ ದೋಷ ಇರೋದಿಲ್ಲ, ಅದು ಇನ್ಸ್ಟ್ರಕ್ಟಿವ್ ಆಗಿರುತ್ತೆ, ಅದು ನಮ್ಗೆ ಪಾಠ, ಪ್ರತಿಯೊಬ್ಬರಿಗೂ ಪಾಠ ಹೇಳ್ಕೊಡತ್ತಾರಂತೆ. ಅವ್ರ ಜೀವನ ಚರಿತ್ರೆಗಳು ನೋಡಿದ್ರೆ ಅವರು ಪ್ರತಿಯೊಂದನು ಅವ್ರದಲ್ಲಿ ತಪ್ಪೇ ಇರೋದಿಲ್ಲ, ಅವ್ರನ್ನ ಆಚರಣೆ ಮಾಡಿಬಿಟ್ಟು ನಮ್ ಜೀವನ ನಡೆಸಬಹುದು. ಆತರ ಮಹಾಜನ ಅಂತ ಅವರು ಇನ್ನೊಂದು ಹೇಳ್ತಾರೆ, ಹಿಂದೆ ಎಲ್ಲ ದೇವತೆಗಳಿಗಿಂತ ತುಂಬಾ ಬಿಸಿ ಆಗಿರೋ ದೇವತೆಗಳು ಪೋಸ್ಟ್ ಯಾವ್ದು ಅಂತಂದ್ರೆ
ಯಮರಾಜನದು ಅಂತ. ಯಾಕೆ ಅಂತಂದ್ರೆ ಬೇರೆ ದೇವತೆಗಳಿಗೆ ಇಂದ್ರಿಯ ತೃಪ್ತಿಗಳಿಗೆ ಬೇಕಾದಷ್ಟು ಸಮಯ ಸಿಗುತ್ತೆ ಅವರ ಲೋಕದಲ್ಲಿ. ಯಾಕಂದ್ರೆ ದೇವತೆಗಳ ಒಂದು ಮುಖ್ಯ ಒಂದು ಅನುಕೂಲ ಏನು ಅಂತಂದ್ರೆ ಭೌತಿಕವಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಅನ್ಲಿಮಿಟೆಡ್ ಇಂದ್ರಿಯ ತೃಪ್ತಿ ಸಿಗುತ್ತೆ. ಆದ್ರೆ ಯಮರಾಜನಿಗೆ ಪಾಪ ಅವ್ರಿಗೆ ಪುರುಷೋತ್ತೆ ಇರಲ್ಲ. ಬಾಕಿಗಳು ಸಿಕ್ಕಾಪಟ್ಟೆ ಆತ್ಮಗಳು ಪಾಪ ಮಾಡ್ತಾ ಇರ್ತಾರೆ, ಯಮಲಕ್ಕೂ ಹೋಗ್ತಾ ಇರ್ತಾರೆ. ಅವ್ರ ಜಜ್ಮೆಂಟ್ ಕೊಡ್ತಾ ಇರಬೇಕು, ಇಲ್ಲಿ ಪಾಪಗಳನ್ನ ಅವ್ರಿಗೆ ಇದು ಮಾಡಿ ತಿದ್ದುತ್ತಾ ಇರಬೇಕು, ವಾಪಸ್ ಕಳಿಸ್ತಾ ಇರಬೇಕು. ಈ ತರ ಪೋಸ್ಟ್ ಅಲ್ಲಿ ಪಾಪ ಎಲ್ಲಿಂದ. ಆದ್ರೆ ಯಮರಾಜರು ಮಹಾ ಮಹಾ ಭಗವಂತನ ಭಕ್ತರು, ಅವ್ರು ಈ ತರ ಪೋಸ್ಟ್ ಇಟ್ಕೊಂಡು ಕೂಡ ಮಹಾಜನರಾಗಿದ್ದಾರೆ. ಅವ್ರ ಆಚಾರ ವಿಚಾರಗಳು ಯಾವತ್ತೂ ಮಹಾಜನರಿಗೆ ಒಳ್ಳು ಸಲ್ಲುವಂತದ್ದು, ಹೋಲಿಕೆ ಮಾಡುವಂತದ್ದು.
ಯಮ ಧರ್ಮರಾಜ,
ಯಮ ಧರ್ಮರ ನೋಡಿ ಇದೊಂದು ಪದ ಅದು, ಯಮ ಧರ್ಮ ರಾಜ, ಯಮ ಧರ್ಮರಾಜ. ಧರ್ಮ ಅಂತಂದ್ರೆ ಏನು? ನ್ಯಾಯ. ಧರ್ಮ ಅಂತಂದ್ರೆ ಹಲವಾರು ಒಂದು ಸಂಸ್ಕೃತದಲ್ಲಿ ಇದೆ. ಧರ್ಮ ಅಂತಂದ್ರೆ ನಾವು ಪ್ರತಿಯೊಬ್ಬರ ಧರ್ಮ ಏನಿದೆ ಅವರವರ ಧರ್ಮಕ್ಕೆ ಅನುಸಾರವಾಗಿ ಆಚರಣೆ ಮಾಡುವುದು. ನಮ್ಮ ದೇಹದ ಧರ್ಮ, ಇಂದ್ರಿಯಗಳ ಧರ್ಮ, ಮನಸ್ಸಿನ ಧರ್ಮ, ಬುದ್ಧಿಯ ಧರ್ಮ, ಮತ್ತೆ ಆತ್ಮದ ಧರ್ಮ, ಮತ್ತೆ ಅಹಂಕಾರದ ಧರ್ಮಗಳೆಲ್ಲ ಇರುತ್ತೆ. ಮತ್ತೆ ನಾವು ಸೊಸೈಟಿ ಧರ್ಮ ಇದೆ. ಒಂದೊಂದ್ಸಲ ನಾವು ನೋಡ್ಬೋದು ಕಾಂಟ್ರಾಡಿಕ್ಟರಿ ಅಂದ್ರೆ ಒಂದೊಂದು ವಿಷಯಗಳು ಒಂದೊಂದು ಇನ್ಸ್ಪೆಕ್ಷನ್ ಎರಡು ಮ್ಯಾಚ್ ಆಗೋದಿಲ್ಲ, ಎರಡು ಒಂದೇ ತರ ಕಾಣ್ತವೆ. ಆದ್ರೆ ಆಚರಣೆ ಮಾಡುವಾಗ ಎರಡು ಸಂಬಂಧ ಇರಲ್ಲ. ಯಾಕೆ ಹಿಂಗಾಗ್ತವೆ ಅಂದ್ರೆ ಒಂದೊಂದು ರೀತಿಯ ಧರ್ಮದಲ್ಲಿ ಈ ಆಚರಣೆ ಕರೆಕ್ಟ್ ಆಗಿರುತ್ತೆ. ಒಂದು ಲೆಕ್ಕ ಹಾಕೊಳ್ಳಿ, ಕರ್ಣನ ಒಂದು ಧರ್ಮ ಏನು ಅಂತಂದ್ರೆ ಅವನಿಗಿರೋ ಅವನು ಬೌಂಡ್ರಿ ಲೈನ್ ಹಾಕೊಂಡಿರೋ ವಿಷಯದಲ್ಲಿ ನಾನು ನನ್ನ ಸ್ನೇಹಿತನಿಗೆ ಮೋಸ ಮಾಡಬಾರ್ದು, ಬೇರೆ ವಿಷಯಗಳನ್ನೆಲ್ಲ ಸೈಡಲ್ಲಿ ಇಟ್ಬಿಡ್ತಾನೆ. ಆದ್ರೆ ಹೈಯರ್ ಧರ್ಮ ಏನ್ ಹೇಳುತ್ತೆ, ನೀನು ಹೈಯರ್ ಧರ್ಮ ಪ್ರಾಕ್ಟೀಸ್ ಮಾಡುವಾಗ ಲೋವರ್ ಧರ್ಮವನ್ನು ಬಿಟ್ಬಿಡ್ಬೋದು, ನಿನ್ನ ಸ್ನೇಹಿತನಿಗೂ ಮೋಸ ಮಾಡಬಹುದು. ನಿನ್ನ ಸ್ನೇಹಿತ ಅಧರ್ಮದಲ್ಲಿ ಇದ್ರೆ ನೀನು ಅವ್ನಿಗೆ ಕೈ ಕೊಡ್ಬೋದು ಅಂದ್ರೆ ಅವ್ನು ಬಿಟ್ಟು ಬರ್ಬೋದು ಅಂತ ಹೇಳ್ತಾರೆ. ಆದ್ರೆ ಕರ್ಣ ಏನ್ ಮಾಡ್ತಾರೆ, ನನ್ಗೆ ಒಳ್ಳೆ ಟೈಮ್ ನಲ್ಲಿ ಅವನು ಇದು ಮಾಡಿದ್ದಾನೆ ಅಂದ್ಬಿಟ್ಟು ಅವನು ಆ ಧರ್ಮಕ್ಕೆ ಮಾತ್ರ ಅವನು ಸ್ಟ್ರಿಕ್ಟ್ ಆಗಿರ್ತಾನೆ, ಸೀಮಿತವಾಗಿರ್ತಾನೆ,
ಋಣಿಯಾಗಿರ್ತಾನೆ.
ಕೃಷ್ಣ ಹೇಳ್ತಾನೆ ಇದಕ್ಕಿಂತ ನ್ಯಾಯ ಧರ್ಮ ನೋಡಿ. ಇನ್ನೊಂದು ಹೇಳ್ತೀವಿ ನಾವು ಭಾವತಮ್ಮಲ್ಲಿ ಏನಿದೆ, ನಾವು ದೇವತೆಗಳಿಗೆ ಮನುಷ್ಯನಾದ ಮೇಲೆ ನಮ್ಮಿಂತ ಮೇಲ್ಗಡೆ ಅವರಿಗೆ ಗೌರವ ಮತ್ತೆ ಒಂದು ಕೊಡಲೇಬೇಕು, ಮತ್ತೆ ಅವ್ರಿಗೆ ಅಂಡರಲ್ಲಿ ನಾವು ಇರಬೇಕು, ಮತ್ತೆ ಪೂಜೆಗಳನ್ನು ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ನಾವು ನಮ್ಗೆ ಆ ಜ್ಞಾನ ಸೀಮಿತವಾಗಿರೋರ್ಗ ಮಾತ್ರ ಇಲ್ಲಿ. ಮತ್ತೆ ಮುಂದಕ್ಕೆ ಭಾಗವತ ಗ್ರಂಥ ಏನ್ ಹೇಳುತ್ತೆ, ಭಗವಂತ ಶ್ರೀಕೃಷ್ಣ ಸರ್ವ ದೇವತಮ ಪರಮ ಪುರುಷನಿಗೆ ನಾವು ಸ್ತುತಿ ಮಾಡೋದಾಗ್ಲಿ, ನಾಮಜಪ ಮಾಡೋದಾಗ್ಲಿ, ಅವನಿಗೆ ಸೇವೆ ಮಾಡೋದಾಗ್ಲಿ. ಆದ್ರೆ ನಾವು ಲೋವರ್ ಧರ್ಮ ಏನಿದೆ, ನಮ್ಗಿಂತ ಸ್ವಲ್ಪ ದೊಡ್ಡವರು ಅಂತ ಏನ್ ಹೇಳ್ತಾರೆ, ದೇವತೆಗಳಾಗಿರ್ಬೋದು, ಪಿತೃಗಳಾಗಿರ್ಬೋದು, ಮತ್ತೆ ಏನೇನು ಸೃಷ್ಟಿಯಲ್ಲಿದೆಯೋ ಅವ್ರಿಗೆಲ್ಲ ನಾವು ಋಣವಾಗಿದ್ರು ಕೂಡ ಅವ್ರಿಗೆ ನಾವು ಗೌರವ ಕೊಡೋದನ್ನು ಬಿಟ್ಟು ಪೂಜೆ ಮಾಡಿಲ್ಲ ಅಂತಂದ್ರು, ಶಾಸ್ತ್ರ ಧರ್ಮ ಅಂದ್ರೆ ಕರ್ಮಕಾಂಡದಲ್ಲಿ ಹೇಳಿರುವಂತ ಧರ್ಮಗಳನ್ನು ಆಚರಣೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಭಗವಂತನ ಒಂದು ಸೇವಕರಾಗಿ ಮತ್ತೆ ಭಕ್ತರಾಗಿದ್ರೆ ಸಾಕು, ಎಲ್ಲರ ಋಣ ಮತ್ತು ಎಲ್ಲರ ಒಂದು ಇದು ನಾವು ಮುಕ್ತರಾಗೋಗ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಅಷ್ಟೇ, ನಾವು ಯಾವಾಗ್ಲೂ ಬುದ್ಧಿವಂತರಾದವರು, ನಾವು ಯಾವಾಗ್ಲೂ ನಮಗಿರುವ ಕಡಿಮೆ ಸಮಯದಲ್ಲಿ ಕಡಿಮೆ ಒಂದು ಇದರಲ್ಲಿ ಜಾಸ್ತಿ ಪ್ರಾಫಿಟ್ ಅಂದ್ರೆ ಜಾಸ್ತಿ ಒಂದು ಲಾಭ ಬರಬೇಕಂತಂದ್ರೆ ಭಗವಂತನ ಶುದ್ಧ ಭಕ್ತರಾಗಿ ನಮ್ಮ ಈ ಹಿಂದೆ ಬಂದಿರುವಂತ ಒಂದು ಕರ್ಮ ನೋಡಿ. ಇಷ್ಟು ನಿಯಮ ನೋಡಿ, ಈ ಕಾಲದಲ್ಲಿ ಯಾರಾದ್ರೂ ಇದು ಮಾಡೋಕ್ಕಾಗುತ್ತಾ, ವನಪ್ರಸ್ಥ ಹೋಗೋಕ್ಕಾಗುತ್ತಾ ಆ ಕಾಲದಲ್ಲಿ? ಎಂತ ನಿಯಮ ಇದೆ, ಶಾಸ್ತ್ರ ಹೇಳುತ್ತೆ ವನಪ್ರಸ್ಥ ಹೋಗ್ಲೇಬೇಕು 50 ವರ್ಷ ಆದ್ಮೇಲೆ ಅವರು ನಿರ್ಜನ ಪ್ರದೇಶಕ್ಕೆ ಹೋಗ್ಬೇಕು, ಮೊದಲಲ್ಲಿ ಎಂತಿ ಜೊತೆ ಹೋಗ್ಬೇಕು, ಆಮೇಲೆ ಅದು ಎಂತಿಯ ಬಂಧನ ಬಿಟ್ಬಿಡ್ಬೇಕು ಅಂತ. ಈ ಕಾಲದಲ್ಲಿ ಯಾರು ಹೊರಕ್ಕೆ ಹೋಗೋಂಗಿಲ್ಲ, ಅದ್ರಲ್ಲಿ ಮಾಡೋಕ್ಕೂ ಆಗಲ್ಲ, ಯಾರಿಗೂ ಜಾಗನೂ ಇರೋದಿಲ್ಲ, ಇದ್ರು ಅವ್ರಿಗೆ. ಯಾಕೆ ಹೇಳ್ತಾರೆ ಅಂದ್ರೆ, ಜ್ಞಾನದ ಮೂಲಕ ನಮ್ಮ ಜೀವನವನ್ನು ವೈರಾಗ್ಯದ ಆಚರಣೆಯಲ್ಲಿ ಭಕ್ತಿಯನ್ನು ಮಾಡಿಕೊಂಡು ನಾವು ನಡೆದುಕೊಳ್ಳಬೇಕು ಅನ್ನೋದು ಅದರಲ್ಲಿ ಒಂದು ಸೂಕ್ಷ್ಮವಾದ ಒಂದು ಅರ್ಥ. ಇದರಲ್ಲಿ ಇಷ್ಟೇ ನಾವು ತತ್ವ ಅರ್ಥ ಮಾಡ್ಕೊಳ್ಬೇಕು. ನಾವು ಸಿಟಿಯಲ್ಲಿ ಇದ್ರು ಸಿಟಿನೂ ಒಂದು ರೀತಿಯಲ್ಲಿ ವನಗಳೇ, ನಾವೆಲ್ಲ ಪ್ರಾಣಿಗಳ ರೀತಿ ನಾವು ಜೀವನ ಮಾಡ್ತಾ ಇದೀವಿ, ಯಾರು ಮನುಷ್ಯನ ರೀತಿ ಜೀವನ ಮಾಡ್ತಾ ಇಲ್ಲ. ರೂಪಾಯಿ ಹೇಳ್ತಾರೆ, ವಿ ಆರ್ ಆಲ್ ಪಾಲಿಶ್ ಅನಿಮಲ್ಸ್. ಮರಗಳೆಲ್ಲ ಹೋಗ್ಬಿಟ್ಟು ಬಿಲ್ಡಿಂಗ್ ಗಳೆಲ್ಲ ಮರಗಳು ಕಾಂಕ್ರೀಟ್ ಬಿಲ್ಡಿಂಗ್ಸ್ ಆಗಿದೆ, ಕಾಂಕ್ರೀಟ್ ವನ ಅಂತ ಹೇಳ್ತಾರೆ. ಈ ವನದಲ್ಲೇ ಇಟ್ಕೊಂಡು ನಾವು ವೈರಾಗ್ಯದಿಂದ, ಯುಕ್ತ ವೈರಾಗ್ಯದಿಂದ ನಾವು ನಡ್ಕೊಳ್ಬಹುದು. ಹೆಂಗೆ ನಡ್ಕೊಳ್ಬಹುದು ಅಂತಂದ್ರೆ, ನಮ್ಮ ಮನೆ ಯಾರು ಹೇಳ್ತಾ ಇದ್ರು ನೋಡಿ, ವಯಸ್ಸಾದ್ಮೇಲೆ
ಶಕ್ತಿ ಕುಗ್ಗುತ್ತೆ, ಆಸೆಗಳು ಇದ್ದಂಗೆ ಇರುತ್ತೆ, ಇದರಿಂದ ನಮಗೆ ಕೋಪಗಳು ಬಂದೇ ಬರುತ್ತೆ. ಆದ್ರೆ ಈ ಕೋಪ ನಾವು ವಯಸ್ಸಾದ್ಮೇಲೆ ವಾರಪ್ರಸ್ತ ಮಾಡ್ಬೇಕಂದ್ರೆ ಎಲ್ಲ ಬಿಡ್ಬೇಕು ಅಂದ್ರೆ ಫಸ್ಟ್ ಕೋಪ ಬಿಡ್ಬೇಕು. ಯಾಕೆ ನಾವು ಕೋಪ ಮಾಡ್ಕೊಳ್ತೀವಿ? ವೈರಾಗ್ಯ ಎಲ್ಲ ಪೂರ್ತಿ ಭೌತಿಕವಾಗಿ ತಿಳ್ಕೊಂಡ್ರು ವೈರಾಗ್ಯನೇ ನಮ್ಗೆ ಆಚರಣೆ ಮಾಡಕ್ಕಾಗಲ್ಲ. ಈಗ ನಮ್ದಲ್ಲಪ್ಪ ಈ ಮಕ್ಕಳು, ನಮ್ಮವರಲ್ಲ ಅಂದ್ರೆ ಚೆನ್ನಾಗಿ ಏನ್ ಬಿದ್ಮೇಲೆ ಅಂತಾರೆ ಏನ್ ಮಕ್ಕಳು ಏನಿಲ್ವೋ ಯಾರು ಆಗ್ದಿರೋ ಅಂತ ಹೇಳ್ತಾರೆ. ಆದ್ರೆ ಜ್ಞಾನದಿಂದ ಹೇಳೋದು ಒಳ್ಳೇದಲ್ವಾ? ಹೌದು. ಈ ಮಕ್ಳು ಎಲ್ಲಿಂದ ಬಂದ್ರಪ್ಪ? 50 ವರ್ಷದವರೆಗೂ ನಾನು 25 ವರ್ಷ ಆದ್ಮೇಲೆ ಮದುವೆ ಆದ ಅದಾದ್ಮೇಲೆ ಬಂದ್ರು 50 ವರ್ಷಕ್ಕೆ ಅವ್ರು ದೊಡ್ಡವರಾದ್ಮೇಲೆ ನಮ್ಗೆ ದೂರ ತಳ್ತಾ ಇದೆ. ಇವ್ರು ನಮ್ಮವರಾಗಿದ್ರೆ ದೂರ ತಳ್ತಾರೆ, ನಮ್ಮವರಲ್ಲ ಅನ್ನೋ ಒಂದು ಜ್ಞಾನ ಸ್ವಲ್ಪ ಪಡ್ಕೋಬೇಕು. ಅಕಸ್ಮಾತ್ ಇದ್ರು ಇನ್ನೊಂದು 20-30 ವರ್ಷ ನಾನಾದ್ರೂ ಬಿಡ್ಬೇಕು ಅವರಾದ್ರೂ
ಬಿಡ್ಬೇಕು.
ಒಳ್ಳೇದು
ಈ ಸಂಸಾರ
ನಮ್ಗೆ ಬರೆದಿತ್ತು ಪ್ರಾಚೀನದಲ್ಲಿ
ಅದು ಆಡುವ ಮಕ್ಕಳು ಮನೆಯ ಕಟ್ಟಿರೋದು. ಇದು ಇರಬೇಕು ಇಲ್ಲದಿರಬೇಕು ಈ ಸಂಸಾರದೊಳಗೆ
ಇದು ಹೆಂಗಿರ್ಬೇಕು ಪ್ರಪಂಚದಲ್ಲಿ?
ಹೌದು ಅನ್ಸಲಿ ಅಲ್ಲ, ಹೌದ ಒಂದು ಯಾರು ಕೇಳಿದ್ರೆ ಹೌದನ್ನ ದೇವ್ರ ಲೆಕ್ಕದೇ ಅಲ್ಲ
ಅಲ್ಲ
ಎಲ್ಲ ಒಂದ್ಸರಿ ಮಗ ಹೌದು ಒಂದ್ಸರಿ ಮಗ ಅಲ್ಲ. ಎರಡು ತಿಳ್ಕೊಂಡ್ರೆ ಸಂಸಾರ ಕ್ಲೀನ್ ಆಗಿರುತ್ತೆ.
ಜ್ಞಾನದಲ್ಲಿ ಅಂತಂದ್ರೆ
ಯಾರು ಇಲ್ಲ ನಮ್ಗೆ
ಜ್ಯೋತಿ ಪ್ರಕಾರ
ಪ್ರಕಾರ
ಇದ್ದೀವಿ ಅಷ್ಟೇ. ಮತ್ತೆ ಇನ್ನೊಂದು ಈ ಹಾಡುನು ಅಷ್ಟೇ ಹೊಲಿಸುತ್ತೆ. ಹೆಂಗೆ ಅಂತಂದ್ರೆ ನಾವ್ ಹೆಂಗಿರ್ಬೇಕು ಪ್ರಪಂಚದಲ್ಲಿ ಅಂದ್ರೆ ಅಕ್ಕಿ ಬಂದು ಅಂಗಳದಲ್ಲಿ ಕುತ್ಕೊಂಡು
ಹಾರೋಗುತ್ತೆ.
ನಾವು ಪ್ರಪಂಚದಲ್ಲಿ ಬಂದಿದೀವಿ,
ನಾವು ಮಕ್ಕಳು ಮನೆಯ ಕಟ್ಟಿದ್ರು ಆಟ ಸೇರ್ಕೊಂಡು ಒಡೆದು
ಓಡಿ
ಕಟ್ಟಿದ್ರೆ ಈಗ
ಹೊಡೆದಾಯ್ತು. ಅದಕ್ಕೆ ಬಾಧೆ ಇಲ್ಲ, ಚಿಂತೆ ಇಲ್ಲ, ಚಿಂತೆ. ಮತ್ತೆ ಆ ಅಕ್ಕಿ ಬಂದ್ರೆ ನಾನು ಕುತ್ತಿದ್ದೆ, ನಾನು ಜಾಗ ಬಿಟ್ಟು ಹೋಗ್ಬೇಕಲ್ಲ ಅಂತ ಚಿಂತೆ ಮಾಡಲ್ಲ. ಅದಕ್ಕೆ ಬೇರೆ ಬಂತು ಒಂದು ಹಾಳಾಗುತ್ತೆ. ಮತ್ತೆ ವಸತಿಗಾರ ಬರ್ತಾನೆ ಒಂದ್ ಜಾಗದಲ್ಲಿ ರಾತ್ರಿ, ಮತ್ತೆ ತಂಗ್ತಾನೆ ಬೆಳಿಗ್ಗೆ ಹೋಗ್ತಾನೆ, ರಾತ್ರಿ ಮಲಗಿದೀನಿ ಅಂತ ಏನು ಅಟ್ಯಾಚ್ಮೆಂಟ್ ಇರಲ್ಲ. ಈ ರೀತಿ ಅಟ್ಯಾಚ್ಮೆಂಟ್ ಅಲ್ಲಿ ನಾವು ಈ ಪ್ರಪಂಚದಲ್ಲಿ ಇರಬೇಕು ಅಂತ ಹೇಳ್ತೀವಿ.
ಸಂಸಾರ ಎಂಬುವ ಪಾಶವ ಬೆಳೆಸೋ ಕಂಸಾರಿ ಪುರಂದರ ಬಿಟ್ಟಲ್ಲ ಅನ್ನ ಸ್ಮರಿ. ಈ ಸಂಸಾರ ಎನ್ನುವ ಪಾಶ ಹೋಗ್ಬೇಕಾದ್ರೆ ಕೃಷ್ಣನ್ ನಿಲ್ಲಬೇಕು,
ಬೇಡ್ಕೊಳ್ಬೇಕು,
ಬೇಡ್ಕೊಳ್ಬೇಕು.
ನಾವು ನಾವಾಗ ನಾವು ಮಾಡ್ಕೊಳಕ್ ಆಗಲ್ಲ, ಈ ವೈರಾಗ್ಯ ಮಾಡಕ್ಕಾಗಲ್ಲ. ಭಗವಂತ ನಿಮ್ಗೆ ಈ ಮಾಯಿಂದ ಬಿಡಿಸು. ಯಾಕೆ ಅಂದ್ರೆ ಭಗವಂತ ಹೇಳಿದಾನೆ ನನ್ನ ಮಾಯ ಬಹಳ ಸ್ಟ್ರಾಂಗ್ ಇದು, ಯಾರು ಬಿಡಿಸ್ಕೊಳಕ್ಕಾಗಲ್ಲ. ನಮ್ಗೆ ಶರಣಾದ್ರೆ ಮಾತ್ರ ಆಗುತ್ತೆ. ಪುರಂದರದಾಸರು ಶರಣಾಗಿ ಕೇಳ್ತಾ ಇದಾರೆ, ಕೇಳಿ ನಾವು ಈ ಜ್ಞಾನವನ್ನು ಪಡೆದುಕೊಂಡು ನಡಿಬೇಕು. ಇದನ್ನ ನಡೆಯೋದಕ್ಕೋಸ್ಕರ ನಮ್ಗೆ ವ್ಯವಸ್ಥೆ ಇಲ್ಲಿ ಇದೆ. ನಮ್ಮ ಪ್ರಭುಪಾದರು ಮಾಡಿರುವ ಒಂದು ಇಸ್ಕಾನ್ ಅನ್ನುವ ಒಂದು ದೊಡ್ಡ ಮನೆ. ಈ ಮನೆ ಏನು ಅಂದ್ರೆ ಪ್ರಪಂಚ ಪೂರ್ತಿ ಪ್ರಪಂಚ ಬಂದು ವಾಸ ಮಾಡಬಹುದು. ಎಷ್ಟು ಜನ ಬೇಕಂದ್ರೂ ಬಂದಿರ್ಬೋದು. ಈ ಪ್ರಪಂಚ ಏನು ಪೂರ್ತಿ ಬ್ರಹ್ಮಾಂಡನೇ ಬೇಕಂದ್ರೆ ಇಸ್ಕಾನ್ ಸಂಸ್ಥೆ ಅಂತ ಒಂದು ಮನೆ ಮಾಡಿದ್ದಾರೆ ಪ್ರಭುಪಾದ. ಅದರಲ್ಲಿ ಇದ್ದು ನಾವು ಆಧ್ಯಾತ್ಮಿಕ ಜೀವನವನ್ನು ನಡೆಸಬಹುದು. ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಬಹುದು. ಹಿಂಗೆ ಇಷ್ಟವಾರಾಗಿದ್ದಿಂದ ನಾವು ಜೀವನ ಮಾಡೋದು ಹೆಂಗೆ? ಬಿದಿರನ್ನು ಇನ್ಸ್ಪೆಕ್ಷನ್ ಮಾಡಿರೋ ಪ್ರಕಾರ ಇದ್ರ ಮೇಲೆ ಇನ್ನ ಮುಂದೆ ಹೋದ್ರೆ ನಾವು ಬಿದಿರನ್ನು ಹೇಳಿದ ಒಂದು ಕೊನೆಗೂ ಪಾಪ ಧೃತರಾಷ್ಟ್ರನು ತಿಳಿಸ್ತಾರೆ. ಈ ತರ ತುಂಬಾ ಅವರು ಬೈತಾರೆ. ಹೆಂಗೆ ಅಂತಂದ್ರೆ ಕೆಟ್ಟ ಕೆಟ್ಟದಾಗೆಲ್ಲ ಬೈತಾರೆ, ನೀ ಈ ತರ ಬದುಕ್ತಾ ಇದೀಯಾ, ಈ ತರ ಬದುಕ್ತಾ ಇದೀಯಾ ಅನ್ಬಿಟ್ಟು. ಕೊನೆಗೂ ಅವ್ರಿಗೇನು ಒಳ್ಳೆ ಟೈಮ್ ಬಂತು, ಅವರು ಗೃಹತ್ಯಾಗ ಮಾಡಿ ಹೇಳಿದೆ ಮಾಡದೆ ಅವರು ಕಾಡಿಗೆ ಹೊರಟೋಗ್ತಾರೆ. ಅದಾದ್ಮೇಲೆ ಇವರು ಮುಂದೆ ಬರುತ್ತೆ, ಅದು ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದಾದ್ಮೇಲೆ ನಾರದರು ಬಂದ್ಬಿಟ್ಟು ಇವ್ರಿಗೆ ಯುಧಿಷ್ಠರಿಗೆ ಸಮಾಧಾನ ಮಾಡ್ತಾರೆ, ಅವಾಗೂ ಜ್ಞಾನ ಕೊಡ್ತಾರೆ ಯುಧಿಷ್ಠರಿಗೆ. ಅವರು ಅವಾಗ ನನ್ನ ದೊಡ್ಡಪ್ಪ ಹಿಂಗಾಗ್ಬಿಟ್ರಲ್ಲ, ಎಲ್ಲೋದ್ರು ಏನೋ, ಈ ವಯಸ್ಸಲ್ಲಿ ಎಲ್ಲಿದ್ರು ಏನೋ ಅನ್ನೋದು ಆಗುತ್ತಲ್ವಾ? ಅದು ಮಾಮೂಲಿ ಅಂತಕ ಯಾರೇ ವಯಸ್ಸಾಗ್ಲಿ ಇರೋ ಆಗ್ಲಿ ಮಕ್ಕಳಾಗ್ಲಿ ಮನೆ ಬಿಟ್ಟು ಹೋದ್ರು ಅಂದ್ರೆ ಭಗವಂತ ಕಾಪಾಡೋನು. ಪ್ಲಸ್ ಅವನ ಅನುಭವಿಸೋ ಒಂದು ಸ್ಥಿತಿ ಅವನ ಅನುಭವಿಸ್ಬೇಕಂತಂದ್ರೆ ಎಲ್ಲ ಹೇಳಕ್ ಚೆನ್ನಾಗಿದೆ, ನಾವು ಅಷ್ಟೇ ಕುತ್ಕೊಂಡು ಹೇಳೋರು ಚೆನ್ನಾಗಿದೆ. ಯಾವಾಗ ಪ್ರಾಕ್ಟಿಕಲ್ ಆಗಿ ಬಂದ್ರೆ ಅನುಭವಿಸ್ತಾ ಬಂದಾಗ ನಾವು ನಿಜವಾಗ್ಲೂ ನಾವು ಆ ತರ ಆಕ್ಟ್ ಮಾಡ್ತೀವ, ಮೆಂಟಲ್ ಲೆವೆಲ್ ಅಲ್ಲಿ ಆ ತರ ನಾವು ಬಿಹೇವ್ ಮಾಡ್ತೀವ ಅನ್ನೋದು ಬಹಳ ಕಷ್ಟ. ಆದ್ರೆ ಸ್ವಲ್ಪ ತೀರಿ ಪ್ರಕಾರ ಏನೋ ಒಂದಷ್ಟು ಜ್ಞಾನ ತಿಳಿದಿದ್ರೆ ಅನುಭವಕ್ಕೆ ಬಂದಾಗ ಭಗವಂತ ಕಾಪಾಡಿದ್ರೆ ಅವನ ಕೊಟ್ಟಿರೋ ಒಂದು ಇದ್ರ ಮೇಲೆ ನಾವು ಬಿಹೇವ್ ಮಾಡಬಹುದು.
ತಂದೆ ತಾಯಿಯನ್ನ ಯಾರು ವಯಸ್ಸಾಗುವ ಟೈಮಲ್ಲಿ ಯಾರು ಬಿಟ್ಟು ಹೋಗ್ತಾರೆ 27ನೇ ನರಕದಲ್ಲಿ ಅವನ ಮಾಂಸವನ್ನೇ ಅವನಿಗೆ ತಿನ್ನಿಸ್ತಾರೆ.
ಇದೆ ಭಾಗವತಮಲ್ಲಿ, ಇದೆ ಭಾಗವತಮಲ್ಲಿ, ಇದೆ ಭಾಗವತಮಲ್ಲಿ ಒಂದು ಚಾಪ್ಟರ್ ಇದೆ. ಕೆಲವು ಚಾಪ್ಟರ್ಗಳು ನರಕದ ಪ್ರಕಾರನೇ ಇದೆ. ಬೇರೆ ಇನ್ನ ಗರುಡ ಪುರಾಣ ಅಂತದ್ರಲ್ಲಿ ಇನ್ನ ಭಯ ಅಂದ್ರೆ ಇನ್ನ ಸ್ವಲ್ಪ ವಿಶೇಷವಾಗಿದೆ. ಆದ್ರೆ ಅದನ್ನು ಅಷ್ಟೇ ಕೆಲವೆಲ್ಲ ಮಾಸ್ಟರ್ ಇದೆ,
ಅದೇ ಅದನ್ನು ಆ ಪುರಾಣಗಳೆಲ್ಲ ಸ್ವಲ್ಪ ಮಾತಾಡಿದೆ. ನಿಜವಾಗ್ಲೂ ಇನ್ನ ಸ್ವಲ್ಪ ಎಲಾಬ್ರೇಟ್ ಆಗ್ಬೇಕು ಅಂತಂದ್ರೆ ಇವಾಗ ಇಲ್ಲ, ಅದು ಸಿಗ್ತಾ ಇಲ್ಲ ಯಾರು ಅಂದ್ರೆ ಇದೆ ಎಲ್ಲಾನು ನಯಂತರದೇನಂತಂದ್ರೆ ಆಗಿನ ಪುರಾಣಗಳಲ್ಲಿ ಎಷ್ಟೋ ಪುರಾಣಗಳು ನಾಶವಾಗೋಗಿದೆ, ಅದರಲ್ಲೂ ಈ ತರ ಸಬ್ಜೆಕ್ಟ್ಗಳಲ್ಲಿ ಎಷ್ಟೋ ನಾಶ ಜನಕ್ಕೆ ತಕ್ಕಂಗೆ ಕಾಲಕ್ಕೆ ತಕ್ಕಂಗೆ ಭಗವಂತ ಎಷ್ಟುಕೊಳ್ಬೇಕು ಅಷ್ಟು ಮಾತ್ರ ಉಳಿಸಿದೆ.
ಕೆಲವರು ಬ್ರಹ್ಮಕುಮಾರಿ ಶಿವನೇ ಭಗವದ್ಗೀತೆ ಹೇಳ್ತಾರೆ, ಅವ್ರದ್ದೇ ಒಂದು ಆತರದಲ್ಲಿ ಹೇಳ್ತಾರೆ.
ಅದೇ ಬ್ರಹ್ಮಕುಮಾರಿ ಆತರ ಅಂದ್ರೆ ನಾವು ಯಾವ್ದು ಯಾವುದೇ ಫಿಲಾಸಫಿ ಕೇಳ್ಬೇಕಂದ್ರೆ ಗುರು ಪರಂಪರೆ ಇರಬೇಕು, ಮತ್ತೆ ಶಾಸ್ತ್ರದಲ್ಲಿ ಇರಬೇಕು, ಮತ್ತೆ ಗುರು ಸಾಧು ಶಾಸ್ತ್ರದ ಬೇಸ್ ಮೇಲೆ ನಾವು ಅಕ್ಸೆಸ್ ಮಾಡಬೇಕು ಯಾವುದೇ ಸಂಸ್ಥೆಗೆ ಹೋದ್ರು. ಇನ್ನೊಂದ್ರಲ್ಲಿ ಹೇಳ್ತಾರೆ, ನಮ್ಮ ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾರಾದ್ರೂ ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತ ಇಂಟ್ರೆಸ್ಟ್ ತಗೊಂಡ್ರೆ ಅವನಿಗೆ ಹೋಗಿದ ತಕ್ಷಣ ನಾನು ಇಂಟ್ರೆಸ್ಟ್ ತಗೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅವನಿಗೆ ಕೆಂಪು ಒಂದು ಕಂಬಳಿ ಹಾಕ್ಬಿಟ್ಟು ಪಾಪ ನಿನ್ಗೆ ಒಳ್ಳೆ ಇದು ಕೊಡ್ತೀನಿ ಅಂತ ಏನು ಸಿಗೋ ಚಾನ್ಸ್ ಏನಿಲ್ಲ. ಅವ್ರಿಗೆ ಮರೆ ಮಾಡುವಂತ ಒಂದು ಅದರಲ್ಲೂ ಕೂಡ ಮಾಯೆಯ ಒಂದು ಪ್ರಭಾವ ಇರುತ್ತೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಕತ್ತಲಲ್ಲಿ ಕತ್ತಿರೋವಾಗ ಕತ್ತೆ ಎಲ್ಲ ಕತ್ತಲಪ್ಪ ನಮ್ಗೆ ಪೂರ್ತಿ ಅಮಾವಾಸ್ಯ ದಿನ ಊರಾಚೆ ಹೋಗಿರ್ತೀವಿ ಕಾಡಲ್ಲಿ ಹೋಗಿರ್ತೀವಿ, ಅದರಲ್ಲಿ ನಮ್ಗೇನು ಆ ಕತ್ತಲಲ್ಲಿ ಅಟ್ರಾಕ್ಷನ್ ಕಾಣುತ್ತೆ, ಮಿಣುಕು ಹುಳುಗಳು, ನಾವೆಲ್ಲ ಫುಲ್ ಕತ್ತಲಲ್ಲಿ ಇದೀವಿ, ನಮ್ಗೆ ಬೆಳಕು ಬೇಕು ಅಂತ ನಾವು ಆಸೆ ಪಡ್ತಾ ಇರ್ತೀವಿ. ಅವಾಗ ಏನ್ ಮಾಡ್ತೇವೆ, ಮಿಣುಕು ಹುಳುಕೊಳ್ಳು ನಮಗೆ ಸಿಕ್ಕಾಪಟ್ಟೆ ಕಾಣ್ತವೆ, ಎಷ್ಟೊಂದು ಅಂದವಾಗಿ ಕಾಣುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ನಮ್ಮ ಮನಸ್ಸು ಏನಾಗುತ್ತೆ ಅದರಲ್ಲಿ ಅಟ್ರಾಕ್ಟ್ ಆಗ್ಬಿಡುತ್ತೆ, ಆಕರ್ಷಣೆ ಆಗ್ಬಿಡುತ್ತೆ. ಅದೇ ರೀತಿ ನಾವು ಕತ್ತಲಲ್ಲಿ ಇರುವವರು, ಪೂರ್ತಿ ಕತ್ತಲಲ್ಲಿ ಇರುವವರು ಆಧ್ಯಾತ್ಮಿಕ ಜೀವನ ನಮಗೆ ಬೇಕು ಅಂತ ಆಸೆ ಪಟ್ರೆ ಆ ಮಿಣುಕು ಹುಳುಗಳ ತರ ಆ ಸಣ್ಣ ಪಣ್ಣ ಆಧ್ಯಾತ್ಮಿಕ ಸಂಸ್ಥೆಗಳು ಕಾಣ್ಕೊಳ್ತವಂತೆ. ಆದ್ರೆ ಅವ್ರು ಹೇಳಿದ ತಕ್ಷಣ ಅಟ್ರಾಕ್ಷನ್ ಆಗ್ಬಿಡ್ತೀವಿ, ಒಂದ್ ಮಾತು ಎರಡ್ ಮಾತು ಹೇಳಿದ ತಕ್ಷಣ ಅಯ್ಯೋ ಎಷ್ಟು ಸತ್ಯ ಆಗ್ತಾ ಇದಾರೆ ಅಂತ ಅದಕ್ಕೆ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಆದ್ರೆ ಅವ್ರು ಅಷ್ಟಕ್ಕೆ ಅಟ್ರಾಕ್ಟ್ ಆಗಿ ಅದರಲ್ಲೇ ಹೋಗ್ಬಿಟ್ಟು ಮಗ್ನ ಆಗ್ಬಿಟ್ರೆ ಅವನು ಕ್ಯಾಮ್ ಆಗ್ಬಿಟ್ಟ ಅಂದ್ರೆ
ಅಷ್ಟೇ ಬೆಳಕಿರೋದು ಮಿಂಚಿ ಒಳಗಷ್ಟೇ ಬೆಳಕು ಅವ್ರಿಗೆ ಕಾಣೋದು
ಅಷ್ಟೇ. ಯಾಕಂದ್ರೆ ಪ್ರತಿಯೊಂದು ಸಾತ್ವಿಕ ಯಾವಾಗ ಆಧ್ಯಾತ್ಮಿಕ ಜ್ಞಾನದಲ್ಲಿ ಶುರು ಯಾವಾಗ ಎಲ್ಲಿಂದ ಆಗುತ್ತೆ, ಸಾತ್ವಿಕ ಜ್ಞಾನದಿಂದ ಆಗುತ್ತೆ. ಸಾತ್ವಿಕ ಜ್ಞಾನ ಎಲ್ಲರಿಗೂ ಒಂದು ಅಟ್ರಾಕ್ಷನ್, ಏನಪ್ಪ ಎಲ್ಲ ಒಳ್ಳೇದ್ ಹೇಳ್ತಾವ್ರೆ, ಇದು ತುಂಬಾ ಒಳ್ಳೇದ್ ಹೇಳ್ತಾರಪ್ಪ ಅನ್ಬಿಟ್ಟು ನಾವ್ ಹೇಳ್ತೀವಿ. ಆದ್ರೆ ಇನ್ನ ಸ್ವಲ್ಪ ಡೀಪ್ ಆಗೋದ್ರೆ ಸೂರ್ಯನ ಬೆಳಕು ಬಂದ್ರೆ ಈ ಮಿಣುಕುಳ್ಳುಗಳೆಲ್ಲ ಎಲ್ಲಿ? ಅದಕ್ಕೆ ನಾವು ಗುರು ಸಾಧು ಶಾಸ್ತ್ರದ ಪ್ರಕಾರ ನಾವು ತತ್ವವನ್ನು ತೆಗೆದುಕೊಂಡು ಅಂತ ಸಂಸ್ಥೆಯಲ್ಲಿ ಹೋಗಿ ನಾವು ಆಚರಣೆ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಇಲ್ಲ ಅಂತಂದ್ರೆ ಅವನು ಮಿಣುಕು ಹುಳುಗಳ ಒಂದು ಸಂಸ್ಥೆಗಳಿಗೆ ಅವನು ಅಟ್ರಾಕ್ಟ್ ಆಗ್ಬಿಟ್ಟು ಜನ್ಮಗಳ ಜನ್ಮಗಳ ಆಯ್ತು, ಆದ್ಮೇಲೆ ಅವನ ಇಂಟ್ರೆಸ್ಟ್ ಮೇಲೆ ಅವನ ಅದೃಷ್ಟ ಇದ್ರೆ ಒಳ್ಳೆ ಸಂಸ್ಥೆ ಸಿಗುವ ಒಂದು ಅವಕಾಶ ಸಿಗಬಹುದು. ಅದು ನಾವು ಹುಷಾರಾಗಿ ಹೆಜ್ಜೆ ಹಾಕ್ಬೇಕು, ಅದಕ್ಕೂ ಒಂದು ಅದೃಷ್ಟ ಬೇಕು. ಅದೇ ಹೇಳ್ತಾರಲ್ಲ, ಯಾವಾಗ ಯಾರು ಕೃಷ್ಣನ ನಾಮ ಜಪ ಮಾಡ್ತಾರೆ ಅವನಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಂತೆ, ಎಷ್ಟೋ ಜನ್ಮಗಳ ಹಿಂದೆ ಜನ್ಮಗಳಲ್ಲಿ ಅವನು ಎಷ್ಟೋ ಪುಣ್ಯ ಕಾರ್ಯಗಳು, ಎಷ್ಟೋ ತೀರ್ಥಕ್ಷೇತ್ರಗಳು, ಎಷ್ಟೋ ಯಜ್ಞ ಯಾಗಾದಿಗಳನ್ನು ಮಾಡಿ ಇದ್ರೇನೆ ಭಗವಂತನ ನಾಮ ನಾವು ಜಪ ಮಾಡಕ್ಕೆ ಅರ್ಹತೆ, ಮತ್ತೆ ಬಾಯಿಂದ ಹೇಳಕ್ಕೆ ಶುದ್ಧವಾಗಿ ಹೇಳೋದಲ್ಲ ಹೇಳೋದಕ್ಕೆ ಒಂದು ಅರ್ಹತೆ ಅಂದ್ರೆ ಎಲಿಜಿಬಿಲಿಟಿ ಇದ್ರೇನೆ.
ಕಲಿಯುಗದಲ್ಲಿ ಒಬ್ಬ ಭಕ್ತ ಸಿದ್ಧ ಭಕ್ತನಾದ್ರೆ ಅವನ 30 ಸ್ಥಳಾಂತರಗಳು ಮುಖ್ಯ
ಹೊಂದ್ತಾರೆ.
30 ಸ್ಥಳಾಂತರ
ಪ್ರಹ್ಲಾದ್ ಮಹಾರಾಜ್ ಅವ್ರಿಗೆ ನರಸಿಂಹದೇವರು ಅದೇ ಹೇಳ್ತಾರೆ, ಆ ಕಡೆ 14 ಜನ್ಮ, ಈ ಕಡೆ 14 ಜನ್ಮ ಮುಕ್ತಿ ಹೊಂದಿದ್ದಾರೆ. ತಂದೆಗೆ ವರ ಕೇಳುವಂದ್ರೆ ತಂದೆ ಕೇಳ್ತಾರೆ, ನಮ್ಮ ತಂದೆಗೆ ಸ್ವಲ್ಪ ಅವರು ಒಂದು ಕರುಣೆಯಿಂದ ಅವ್ರಿಗೆ ಭ್ರಮೆಯಲ್ಲಿದ್ರು, ಭ್ರಮೆಯನ್ನು ಹೋಗಿ ಅವ್ರಿಗೆ ಮುಕ್ತಿಯನ್ನು ಅವರಂದ್ರೆ ಅದೇನು ಯೋಚನೆ ಮಾಡಬೇಡ, 14 ಜನ್ಮ ಆ ಕಡೆ 14 ಜನ್ಮ ಈ ಕಡೆ ರೆಡಿ. ಅದು ನೋಡಿ ಎಷ್ಟು ಬೆನಿಫಿಟ್ ಇದೆ. ಯಾವ ಈ ಬೆನಿಫಿಟ್ ಎಲ್ಲ ನಮ್ಗೆ ಕಾಣುತ್ತೆ ಅಂದ್ರೆ, ನಾವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಪ್ರಪಂಚ ನೋಡಬೇಕು. ಚಿಕ್ಕದಾಗಿ ನಮ್ಮ ಒಂದೇ ಜನ್ಮಕ್ಕೆ ಕೆಲವೇ ವರ್ಷಗಳಿಗೆ ನಮ್ಮ ಒಂದು ಯೌವನತ್ವ, ನಮ್ಮ ಒಂದು ಫ್ಯೂಚರ್, ಒಂದು ಸಣ್ಣದಾದ ಒಂದು ಲೈಫ್ ನಾವು ವಿಷನ್ ಇಟ್ಕೊಂಡ್ಬಿಟ್ರೆ ನಾವು ಅದೇ ತರ ಬಿಹೇವ್ ಮಾಡ್ತೀವಿ. ನಾವು ಎಟರ್ನಲ್, ನಾವು ಈ ಜನ್ಮ ನಾವೆಂದ ಆಯ್ತಪ್ಪ ಏನೋ ಅದೃಷ್ಟ ಇತ್ತು, ಚೆನ್ನಾಗಿ ದುಡ್ಡು ಸೇರ್ತು, ಯಾರ ಮಾಡಿದ್ದು ದುಡ್ಡಲ್ಲಿ ಅನುಭವಿಸ್ತಾ ಇದೀವಿ, ಮುಂದಿನ ಜನ್ಮ ಹೆಂಗೆ ಆಯ್ತು, ಈ ಜನ್ಮ ಮಾಡಿ ನಾಳೆ ಜನ್ಮ ಸೂತ್ರ ನಾವು ನಮ್ಮಲ್ಲಿ ಹುಟ್ಟಿಬಿಟ್ರೆ ಸಾಕ.
ಏಳನೇ ವರ್ಷಕ್ಕೆ ದೀಕ್ಷೆ ತಗೊಂಡು ಇಷ್ಟು ವರ್ಷ, 80 ವರ್ಷ, 85 ವರ್ಷ ಅವ್ರು ಇಷ್ಟು ವರ್ಷ, ಕೆಲವ್ರಿಗೆ ಏನು ಅದ್ರ ಬಗ್ಗೆ ಗೊತ್ತಿರೋದಲ್ಲ, ಯಾಕೆ ದೀಕ್ಷೆ ತಗೊಂಡಿದ್ದಾರೆ, ಯಾಕೆ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರು, ಮದುವೆ ಏನಾಗಲಿಲ್ಲ ಇಷ್ಟೊಂದು ಯಾಕೆ ತ್ಯಾಗ ಮಾಡಿದ್ದಾರೆ, ಕೆಲವ್ರು ಅನ್ಕೋಬಹುದು ಇವಾಗ ಕೃಷ್ಣ ಅಂದ್ರೆ ಆಯ್ತು, ಇವಾಗ ಯಾಕೆ ಹೇಳಬೇಕು, ನಾವು ಸುಖ ಪಡೋಣ ಖುಷಿ ಅಂತ ಇಲ್ದಾರಾಗಿ ಸಹ ಇವಾಗ ಹೇಳಿದ್ರೆ ಆಯ್ತಪ್ಪ, ನಾವು ಇಷ್ಟ ತ್ಯಾಗದವ್ರನ್ನ ನಾವು ನೋಡಿ ಕಲಿಬೇಕು. ಸ್ವಚ್ಛ ಕಟ್ಟಿ ಬರೀ ಅದೇ ತಾಯಿಯ ಒಂದು ಹೊರಗೆಯಲ್ಲಿ ಉಸಿರು ಬಿಡುವಾಗ ನಾವು ಪ್ರಶ್ನೆ ಎದುರಾಗಿದ್ರೆ ಮುಕ್ತಿ ಸಿಗುತ್ತೆ ಅಂತ
ಹೇಳ್ತೀವಿ. ಇದು ಅವ್ರು ಹೇಳ್ತಾರೆ ಯಾರಾದ್ರೂ ಈ ಪ್ರಶ್ನೆ ಕೇಳ್ದವ್ರಿಗೆ ನಾವು ತಾಯಿಯಾಗ ಜ್ಞಾಪಕ ಬಿಟ್ರೆ ಅಂದ್ರೆ ಜ್ಞಾಪಕ ಬಿಟ್ರೆ ಆಯ್ತು, ನಾವು ಈ ವಯಸ್ಸಲ್ಲಿ ಚೆನ್ನಾಗಿ ಸುಖ ಪಡೋಣ ಹಿಂದೆ ತೃಪ್ತಿ ಪಡೋಣ ಅನ್ನೋದಕ್ಕೆ ನಮ್ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲ ಯಾವುದೇ ಸ್ಪೆಷಲ್ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಸಾಕು. ನೋಡಪ್ಪ ನಿನ್ನ ಇಂದ್ರಿಯಗಳು ಇಷ್ಟು ಲಿಮಿಟೇಷನ್ಸ್ ಇದೆ, ಯಾವುದು ನಿಂದು ಸುಖವಾದ ಆನಂದವನ್ನು ಕೊಡುವ ಒಂದು ಇಂದ್ರಿಯಗಳಿಂದ ಆ ಕೆಪಾಸಿಟಿ ಇಲ್ಲ ಅನ್ನೋದು ನಮ್ಗೆ ಮೊದಲಲ್ಲೇ ಹೇಳ್ಕೊಡ್ತಾರೆ. ಯಾರಾದ್ರೂ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ಫಸ್ಟ್ ಹೇಳೋದು ನಮ್ಮ ಇಂದ್ರಿಯಗಳು ಅದೇನು ಇಂಪರ್ಫೆಕ್ಟ್ ಅನ್ಸೋದು ಅಂದ್ರೆ ಅಪರಿಪೂರ್ಣವಾದ ಇಂದ್ರಿಯಗಳು, ಇದ್ರ ಮೇಲೆ ನೀನು ಡಿಪೆಂಡ್ ಆಗಿ ಮೋಸ ಹೋಗ್ಬೇಡ ಅಂತ ನಮ್ ಜ್ಞಾನ ಫಸ್ಟ್ ಬೇಸಿಕ್ ಅಂದ್ರೆ ಶುರುನಲ್ಲೇ ಜ್ಞಾನ ಕೊಡ್ತಾರೆ. ಕೃಷ್ಣ ಕೃಷ್ಣ ಯಾರು ದೇವತಮ್ಮ ಪರಮ ಪುರುಷ ಅಂತ ಹೇಳ್ಬೇಕಂತಂದ್ರೆ ಈ ಫಸ್ಟ್ ಈ ಜ್ಞಾನ ನಮ್ಗೆ ಹೇಳ್ಕೊಡ್ತಾರೆ. ಅಪರಿಪೂರ್ಣವಾದ ಇಂದ್ರಿಯಗಳು ಮತ್ತೆ ಅಶಾಶ್ವತವಾದ ದೇಹ ಮತ್ತೆ ಈ ಮನಸ್ಸು ಬಹಳ ಮೋಸ ಮಾಡುವಂತದ್ದು ಮತ್ತೆ ಬುದ್ಧಿನ ಮನಸ್ಸು ಹೋಗ್ಬಿಟ್ಟು ಬುದ್ಧಿನ ಅಧೀನ ಮಾಡ್ಕೊಂಡ್ಬಿಡುತ್ತೆ ಇಂತವೆಲ್ಲ ಹೇಳ್ಬಿಟ್ಟು ನೀನು ಅದಕ್ಕೋಸ್ಕರ ನಾಲ್ಕು ನಿಯಮಗಳನ್ನು ಪಾಲನೆ ಮಾಡಬೇಕು, ಅವಾಗ ಆಧ್ಯಾತ್ಮಿಕ ಜ್ಞಾನ ನಿಮಗೆ ಚೆನ್ನಾಗಿ ಬರುತ್ತೆ, ಆಮೇಲೆ ನೀನು ಜಪ ಮಾಡಬೇಕು ಇಂತವೆಲ್ಲ ಹೇಳ್ಕೊಟ್ಬಿಟ್ಟು ಆಮೇಲೆ ಹೈಯರ್ ಜ್ಞಾನಕ್ಕೆ ಬರ್ತಾರೆ. ಅಂದ್ರೆ ಇವರೇನೋ ಜನ ಸ್ವಲ್ಪ ಟೀಚಿಂಗ್ ಮಾಡಿದ್ರೆ ಹೇಳ್ತಾರೆ ಅಯ್ಯೋ ಇವಾಗ ಸುಖ ಪಡೋಣ ಅಂತ, ಸುಖ ನೀನು ಸ್ವಲ್ಪ ದಿನ ಪಟ್ಟು ಎರಡು ದಿನಕ್ಕೆ ಹೋಗೋ ಅಂತ ಸುಖಕ್ಕೆ ಅದಕ್ಕೆ ಸತ್ಯವಾದ ಸುಖ ಅಲ್ಲ, ಇದಕ್ಕೆ ಯಾಕೆ ಮೋಸ ಹೋಗ್ತೀಯ? ಆದ್ರೆ ಶಾಸ್ತ್ರ ಹೇಳುತ್ತೆ ಆತರ ಸುಖ ಪಟ್ಟಮೇಲೆ ನೀನ್ ಇಮಿಡಿಯೇಟ್ ಕರ್ಮಕ್ಕೆ ರೆಡಿ ಆಗ್ಬೇಕು. ಯಾವಾಗ ಇಂದ್ರಿಯ ವಸ್ತು ಇಂದ್ರಿಯ ಮತ್ತು ಇಂದ್ರಿಯ ವಸ್ತುಗಳು ಯಾವಾಗ ಕಾಂಟ್ಯಾಕ್ಟ್ ಆಗ್ಬಿಡುತ್ತೆ ಅಂದ್ರೆ ನಮ್ಗೆ ಕಣ್ಣಿಗೆ ಒಳ್ಳೆ ಒಳ್ಳೆ ನೋಡ್ಬೇಕು ಅನ್ಸುತ್ತೆ, ಇಲ್ಲ ಯಾವ್ದೋ ಒಂದು ತಿನ್ಬೇಕು ಅನ್ಸುತ್ತೆ, ಅದನ್ನ ತಿಂದ ತಕ್ಷಣ ಏನಾಗುತ್ತೆ ಇಮಿಡಿಯೇಟ್ ಅದ್ರ ಕರ್ಮ ಏನಾಗುತ್ತೆ? ಕೃಷ್ಣ ಹೇಳ್ತಾರೆ ನಮಗೆ ಅರ್ಪಣೆ ಮಾಡಿದಿರೋದೇನ್ ತಿಂದ್ರು ಇಂದ್ರಿಯ ತೃಪ್ತಿಗಾಗಿ ತಿಂದ್ರೆ ಪಾಪವನ್ನು ಉಂಡಂತೆ, ಪಾಪವನ್ನು ಉಂಡಾದ್ಮೇಲೆ ಏನಾಗುತ್ತೆ ಅದಕ್ಕೆ ಅನುಭವ ಬೇಕು. ನೋಡಿ ಎಷ್ಟು ಸಿಂಪಲ್ ಆಗಿದೆ ಇದು, ಪ್ರತಿಯೊಂದು ಒಂದೊಂದು ಆಕ್ಷನ್ ನಮ್ಗೆ ಪಾಪ ಪುಣ್ಯಗಳನ್ನು ಸಂಪಾದನೆ ಮಾಡ್ಕೊಂಡಾಗುತ್ತೆ ಭೌತಿಕವಾಗಿ, ಅದೇ ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಪಾಪ ಪುಣ್ಯಗಳು ನಾಶ ಆಗ್ತಾ ಇರುತ್ತೆ. ಒಂದೊಂದು ಕೆಲಸ ಸೇಮ್ ಕೆಲಸ, ನಾವು ಒಂದೊಂದು ಪ್ರಸಾದ ಉಂಟಿಗೆ ಅನ್ಕೊಳ್ಳಿ ಅವಾಗ ಹಳೆ ಪಾಪ ಹಳೆ ಪುಣ್ಯ ಸರಿಹೋಗುತ್ತೆ, ಅಂದ್ರೆ ಭೋಗ ಉಂಟಿ ಅನ್ಕೊಳ್ಳಿ ಇಲ್ಲ ಸೇರ್ಕೊಳ್ಳುತ್ತೆ. ಸಿಂಪಲ್ ಬರೀ ತಿನ್ನೋದಂದೇ ಅಲ್ಲ, ನಡೆಯೋದು ಥಿಂಕಿಂಗ್ ಮಾಡೋದು ಅಂದ್ರೆ ಯೋಚನೆ ಮಾಡೋದು, ಮತ್ತೆ ಯಾರಿಗಾದ್ರೂ ನಾವು ಕೆಟ್ಟ ದೃಷ್ಟಿಯಿಂದ ನೋಡೋದು, ಮತ್ತೆ ನಿಂದನೆ ಮಾಡೋದು, ಇಂಥವೆಲ್ಲ ನಮ್ಮ ಪಾಪ ಪುಣ್ಯಗಳು ನಾವು ಸೇರ ಜೊತೆಗೆ ನಮ್ಮ ಅಕೌಂಟ್ಗೆ ಬೆಟ್ಟದಂತ ಇರುವಂತ ಪಾಪ ಪುಣ್ಯಗಳಿಗೆ ಜೊತೆ ಮೇಲೆ ಸೇರಿಸ್ತಾ ಬರುತ್ತೆ. ಅದೇ ನಾವು ಆಧ್ಯಾತ್ಮಿಕ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದನ್ನ ಬೆಟ್ಟದಂತ ಇರೋದನ್ನ ಕಮ್ಮಿ ಮಾಡ್ತಾ ಇರುತ್ತೆ. ಕಮ್ಮಿ ಮಾಡಿದ ತಕ್ಷಣ ನಾವು ಅನ್ಕೊಳ್ತೀವಿ ಕಮ್ಮಿ ಬೆಟ್ಟ ಅಂತ ಇರೋದನ್ನ ನಾವು ಕಮ್ಮಿ ಮಾಡಿ ಏಕದಮ್ ಕಮ್ಮಿ ಆಗಲ್ಲ, ಅದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಇಮಿಡಿಯೇಟ್ ನಾವು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಕೆಲವ್ ರೈತರ ಅವ್ರ ಏನಪ್ಪ ಜಪ ಮಾಡ್ತಾರೆ ಕೃಷ್ಣ ಅಂತಾರೆ ಇಲ್ಲ ಕಷ್ಟದಲ್ಲಿ ಇದಾರೆ ಅಂತಂದ್ರೆ ಬೆಟ್ಟದಂತೆ ಇದೆ, ಬೆಟ್ಟದಂತೆ ತಗಿಯೋದು ಕಲ್ಲ ತರ ಕಟ್ಟೋಗ್ಬಿಟ್ಟಿದೆ. ನೋಡಿಬೇಕಂದ್ರೆ ಹುಲಿನ ನೋಡಿಬೇಕಂದ್ರೆ ಒಂದು ಬೆಟ್ಟ ನೋಡಿಬೇಕಂದ್ರೆ ಎಷ್ಟು ಎಷ್ಟು ಸಮಯ ಬೇಕಾಗುತ್ತೆ. ಇನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಯಾವತ್ತು ಕೊಟ್ರೆ ಅವನ್ನ ಪೀಸ್ ಹೋಗ್ಬೋದು. ಆತರ ಹೋಗಿ 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 ಆದ್ರೆ ನಮ್ಮ ಅದೃಷ್ಟ ಇದ್ರೆ ಒಂದ್ ಜನ್ಮ ಆಗ್ಬೋದು, ಎರಡು ಜನ್ಮ ಆಗ್ಬೋದು, ಜನ್ಮಗಳೇ ಆಗ್ಬೋದು. ಅಷ್ಟು ಬೇಗ ನಾವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ರೂಪ ಗೋಸ್ವಾಮಿಗಳು ಹೇಳ್ತಾರೆ. ಅವರು ಒಂದು ಎಷ್ಟು ಭೂಮಿಯದ ಅದರಲ್ಲಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಉತ್ಸಾಹಕತೆಯಿಂದ ಇರ್ಬೇಕಂತೆ, ಮತ್ತೆ ಸಹನೆಯಿಂದ ಇರ್ಬೇಕಂತೆ. ಸಹನೆಯನ್ನ ಬಿಡಬಾರ್ದು, ಏನು ನಮಗ್ ಬೇಕಾಗಿರೋ ರಿಸಲ್ಟ್ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಸಹನೆ ಬಿಟ್ಬಿಟ್ಟು ನಾವು ಬೇರೆಯವರೆಲ್ಲ ಭೌತಿಕ ಜನಗಳು ಆನಂದವಾಗಿ ಅಂದ್ರೆ ನಮ್ಗಿಂತ ವಿರುದ್ಧವಾಗಿ ಜೀವನ ಮಾಡ್ಕೊಂಡು ಸುಖವಾಗಿದ್ದಾರೆ ಅಂದ್ಬಿಟ್ಟು ನಾವು ಕನ್ಕ್ಲೂಷನ್ಗೆ ಬರಬಾರ್ದು. ಭಗವಂತನ ಒಂದು ನಿಯಮ ಮತ್ತೆ ಒಂದು ಪೇಷನ್ಸ್ ಅಂದ್ರೆ ಒಂದು ಸಮಯ ಇರುತ್ತೆ, ಅದನ್ನೆಲ್ಲ ನಾವು ಮುಗಿತಾ ನಮ್ಗೆ ಬೇಕಾಗಿರೋ ರಿಸಲ್ಟ್ ಸಿಗುತ್ತೆ. ಆ ರೀತಿ ನಾವು ವ್ಯವಹಾರ ಮಾಡ್ಕೊಂಡೋಗ್ಬೇಕು. ಅದಕ್ಕೆ ಜ್ಞಾನ ಮತ್ತು ವೈರಾಗ್ಯದಿಂದ ನಾವು ಭಕ್ತಿಯನ್ನು ಮಾಡಬೇಕು. ಇನ್ನೊಂದು ಕಥೆಯಲ್ಲಿದೆ, ಭಕ್ತಿಗೆ ಎರಡು ಮಕ್ಕಳಂತೆ, ಅದ್ಯಾವುದಂದ್ರೆ ಜ್ಞಾನ ಮತ್ತು ವೈರಾಗ್ಯ. ಮಕ್ಕಳು ಅನ್ಬೋದು ಮತ್ತೆ ಸೋದರರು ಅನ್ಬೋದು. ಯಾವಾಗ ನಾವು ಭಕ್ತಿ ಮಾಡ್ತೀವೋ ಅದರಲ್ಲಿ ಜ್ಞಾನದಿಂದ ಮತ್ತೆ ವೈರಾಗ್ಯದಿಂದ ನಮ್ಮ ಭಕ್ತಿ ಬೆಳೆಯುತ್ತೆ. ನಮ್ಮ ಭಕ್ತಿ ಬೆಳೀತಾ ಇದೆ ಮತ್ತೆ ಜ್ಞಾನ ಮತ್ತೆ ವೈರಾಗ್ಯ ವೃದ್ಧಿ ಆಗ್ತಾ ಇರುತ್ತೆ. ಇದು ವೃದ್ಧಿ ಆದಂಗೆ ನಮ್ಗೆ ಭಕ್ತಿ ಬೆಳೀತಾ ಇರುತ್ತೆ. ಈ ರೀತಿ ನಾವು ಬೆಳೀತಾ ಇರ್ತೀವಿ. ನೋಡಿ ನಮ್ಗೆ ಇವತ್ತಿನ ದಿನ ಈ ವಿಶ್ಲೇಷಣ ಮಾಡ್ತಾ ನೋಡಿ ಒಳ್ಳೇದು ಕೆಟ್ಟದ್ದು ಅಂತ. ನಾವು ಕೃಷ್ಣ ಪ್ರಜ್ಞೆ ಬರಕ್ ಮುಂಚೆ ನಾವು ವಿಶ್ಲೇಷಣೆ ಮಾಡೋದು ಹೆಂಗಿತ್ತು, ನಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಅಷ್ಟು ಈಸಿಯಾಗಿ ಮಾಡ್ತಾ ಇಲ್ಲ. ಸುಮ್ಮನೆ ಎಲ್ಲ ಇಂದ್ರಿಯಗಳು ಕರಿತಾ ಇತ್ತು, ಇವತ್ತು ಸಂಡೆ ಈವ್ನಿಂಗ್ ಇಲ್ಲ ಸಂಡೆ ಮಾರ್ನಿಂಗ್ ಈ ತರ ಪ್ರೋಗ್ರಾಮ್ ಅನ್ಸುತ್ತೋಣ ಇನ್ಸುತ್ತೋಣ ಅಲ್ಲಿ ಹೋಗೋಣ ಅಂತ ನಾವು ಇಮಿಡಿಯೇಟ್ ಜಂಪ್ ಆಗಿ ಹೋಗ್ಬಿಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿನ ನಾವು ಆತರ ಡಿಸೈಡ್ ಮಾಡಲ್ಲ. ಟೈಮ್ ವೇಸ್ಟ್ ದುಡ್ಡು ವೇಸ್ಟ್ ಮೈನ್ ಅಂದ್ರೆ ಬೇಸಿಕ್ ಆಗಿ ಭೌತಿಕವಾಗಿ ಮತ್ತೆ ನಮ್ಮ ಮನುಷ್ಯ ಹೋಗುತ್ತೆ. ಬಂದ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ ಮನೇಲಿ ಬಂದ್ಮೇಲೆ ಮನೇಲಿ ಬಂದ್ರೆ ನಾವು ಆನಂದವಾಗಿರ್ತೀವ. ಸುಸ್ತಾಗಿ ಬಂದು ಆಕೆ ಆಕೆ ನೋಡ್ತಾ ಇರ್ತೀವಿ ಅಲ್ವಾ. ಆಕೆ ಎಲ್ಲ ಸುತ್ತಾಡ್ಕೊಂಡ್ ಬಂದ್ಬಿಡು. ಸುಸ್ತಾಗ ಯಾರು ಮನೆಯಲ್ಲಿ ಕೆಲವರೆಲ್ಲ ಊರೆಲ್ಲ ಸುತ್ತಾಕೊಂಡ್ ಬಂದು ಇಂದ್ರ ತೃಪ್ತಿ ಮಾಡ್ಕೊಂಡ್ ಬಂದ್ಬಿಟ್ಟು ಊಟನೂ ಮಾಡಲ್ಲ ಶೂನು ಬಿಟ್ಟಲ್ಲ ಹಂಗೆ ಆಕೆ ಮೇಲೆ ಮಲಗ್ತಾರೆ. ಇದು ಒಂದು ಜೀವನನ ಅವ್ ನಿಜವಾಗ್ಲೂ ಜ್ಞಾನಿ ಆಗಿದ್ರೆ ಸ್ವಲ್ಪ ನಿಜ ಗೊತ್ತಿದ್ರೆ ಇಷ್ಟೆಲ್ಲ ಮಾಡಿ ಪ್ರಯೋಜನ ಏನ್ ಬಂತು ನಮ್ಗೆ ಇದು ಮಾಡಬಾರ್ದು. ನಾವು ಯಾವಾಗ್ಲೂ ಆಕ್ಟಿವಾಗಿರ್ಬೇಕು ಅನ್ನೋ ವಿಶ್ಲೇಷಣೆ ಮಾಡುವಂತ ಒಂದು ಬುದ್ಧಿ ಆದ್ರೆ ನಮ್ಗೆ ಬಂದಿದೆ. ನಮ್ಗೆ ರಿಸಲ್ಟ್ ನೋಡ್ಬೋದು ನಮ್ಮ ಜೀವನದಲ್ಲಿ. ಅದೇ ರೀತಿ ನಾವು ಶಾಸ್ತ್ರವನ್ನು ಓದಿ ನಾವು ಇನ್ನೊಂದು ನಮ್ಮ ಶುದ್ಧಿಯನ್ನು ಈ ಮನಸ್ಸು ಮತ್ತು ಬುದ್ಧಿಗಳ ಶುದ್ಧಿ ಮಾಡಿಕೊಂಡು ನಮ್ಮ ಜೀವನವನ್ನು ರೂಪ ಹೇಳ್ತಾರೆ. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್. ಸಿಂಪಲ್ ಲಿವಿಂಗ್ ಅಂದ್ರೆ ಅಷ್ಟು ದೇಹಕ್ಕೆ ಮತ್ತು ಜೀವನಕ್ಕೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಮಾತ್ರ ವ್ಯವಹಾರ ಮಾಡಬೇಕು. ಹೆಂಗ್ ಮಾಡ್ತಾ ಇದ್ರು ನಾವು ದೊಡ್ಡ ದೊಡ್ಡ ಗೋಸ್ವಾಮಿಗಳ ಲೆಕ್ಕ ಹಾಕೊಂಡ್ರೆ ಹೆಂಗಿರ್ತಾಯ್ತು. ಅವರು 22 ಗಂಟೆ ಜಪ ಮಾಡ್ತಾ ಇದ್ರು, 1-2 ಗಂಟೆ ನಿದ್ದೆ ಮಾಡ್ತಾ ಇದ್ರು, ಒಂದಷ್ಟು ಲೋಟ ಮಜ್ಜಿಗೆನೋ ನೀರು ಒಂದಷ್ಟು ಪ್ರಸಾದನೋ ತಿಂತಾ ಇದ್ರು. ಅವರು ಬದುಕಿದ್ರು 100 ವರ್ಷ. ನಾವು 3 ಹೊತ್ತು ತಿಂತೀವಿ, 4 ಹೊತ್ತು ತಿಂತೀವಿ, ಅಲ್ಲ ತಿಂತೀವಿ. ನಾವು 100 ವರ್ಷ ಅಲ್ಲ 70-60 ವರ್ಷ ಬದುಕ್ತೀವಿ. ಬಟ್ ಅವ್ರಿಗಿಂತ ಸ್ಟ್ರಾಂಗ್ ಆಗಿ ಏನಿಲ್ಲ ನಮ್ಮ ದೇಹ. ಅದ್ ಜೊತೆನಲ್ಲಿ ನಮ್ಗೆ ಗೊತ್ತಿದ್ರೆ ಯಾರು ಹೇಳ್ಕೊಳಕ್ಕೆ ನಾಚಿ ಅಂತ ಆಗುವಂತ ದೇಹದ ಪೂರ್ಣತೆ ಕಡೆ ಇರ್ತದೆ. ಆ ತೊಂದ್ರೆ ಈ ತೊಂದ್ರೆ ಏನೋ ಪ್ರಾಬ್ಲಮ್ ಆ ನೋವು ಈ ನೋವು ಆ ಗಾಯಗಳು ಮತ್ತೆ ವಯಸ್ಸಾಗ್ತಾ ಇದ್ದಂಗೆ ಅವೆಲ್ಲ ಜಾಸ್ತಿ ಆಗೋದಿದೆ. ಆ ಗೋಸ್ವಾಮಿಗಳು ಮತ್ತು ಕೂಡ ಅವರು ಕೂಡ ಬದುಕಿದ್ರು. ಅವರು ನಮ್ ತರ ಏನು 3 ಹೊತ್ತು ಏನು ತಿಂದಿಲ್ಲ. ಅಂದ್ರೆ ಮುಖ್ಯ ನಾವ್ ಏನ್ ಹೇಳೋದು ಅಂತಂದ್ರೆ ನಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಭೌತಿಕ ವಸ್ತುಗಳಿಂದ ಅಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಒಂದು ಇದರಿಂದ ಬರೋ ಶಕ್ತಿ ನಮ್ಮ ಭೌತಿಕವಾದ ಅವಸರವನ್ನು ತೀರಿಸುತ್ತೆ ಅನ್ನೋದು ನಾವು ತಿಳ್ಕೊಳ್ಬೋದು ಅಲ್ವಾ. ಈ ರೀತಿ ಇದೆ. ಇಲ್ಲಿ ನಾವು ಹೇಳಿರೋ ಪ್ರಕಾರ ಇಷ್ಟು ತಿಳ್ಕೊಂಡು ನಾವು ಭಾಗವತಂನಲ್ಲಿ ನೋಡಿ ಸ್ಟಾರ್ಟಿಂಗ್ ಇಂದ ಇದೆಲ್ಲ ಇದೇ ಇದೆ. ಆಮೇಲೆ ಮುಂದೆ ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತರಿಗೆ ಭಾಗವತ ಪ್ರವಚನ ಮಾಡೋದು ಮುಂದೆ ಬರುತ್ತೆ. ಧೃತರಾಷ್ಟ್ರ ದೇಹತ್ಯಾಗ ಆಯ್ತು, ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಕೃಷ್ಣನ ಅಂತರ್ಜ್ಞಾನ ಅಂದ್ರೆ ಅವರ ಅವತಾರ ಈ ಭೌತಿಕ ಲೋಕದಲ್ಲಿ ಮುಗಿಸಿ ಅವ್ರು ಹೋಗುವಂತದ್ದು. ಗಾರ್ಕಿಗೆ ಮಳೆಯೋದು ಹಿಂದೆ ಆಯ್ತು, ಇದು ಮುಂದೆ ಅದಾದ್ಮೇಲೆ ಅದರಲ್ಲಿ ವಿದುರ ಇಲ್ಲಿ ಇವರು ಹಸ್ತಿನಾಪುರಕ್ಕೆ ಬಂದ್ಮೇಲೆ ಆಗ್ಲೇ ಕೃಷ್ಣನ ಒಂದು ಅಂತರ್ಜಾಲ ಆಗೋಗ್ಬಿಟ್ಟಿರುತ್ತೆ. ಅದನ್ನ ಅವ್ರು ಹೇಳಲ್ಲ, ಆಸ್ಥಾನದಲ್ಲಿ ಹೇಳಲ್ಲ. ಅವ್ರಿಗೆ ತುಂಬಾ ಬಾಧೆ ಪಡುವಂತ ವಿಷಯ ಅಂದ್ಬಿಟ್ಟು ಮತ್ತೆ ಇವ್ರದ್ದು ಇವನ್ ಅವನು ಕೃಷ್ಣನ ಒಂದು ಅದು ಹೇಳೋದಿಲ್ಲ ಅವರು. ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಕೃಷ್ಣಂದು ಫಸ್ಟ್ ಟೈಮ್. ಆಮೇಲೆ ಪಾಂಡವ ಕೂಡ ಈ ಭೌತಿಕ ಜಗತ್ತಿಂದ ಅವರು ನಿವೃತ್ತಿ ಆಗ್ತಾರೆ. ಅದಾದ್ಮೇಲೆ ಮುಂದೆ ಬರುತ್ತೆ ಪರೀಕ್ಷಿತನ ಕಥೆ ಬರುತ್ತೆ. ಭಾಗವತಂ ತಿರ್ಗಾ ಹೆಂಗ್ ಶುರುವಾಯ್ತು ಶಾಪ ಅದು ಇದು ಎಲ್ಲ ಪರೀಕ್ಷಿತ್ ಮಹಾರಾಜ್ಗೆ ಕಲಿಗೆ ದಂಡನೆ ಮಾಡೋದು ಪ್ಲಸ್ ಅವ್ರು ಭಾಗವತಂ ಕೇಳೋದು 7 ದಿನದ ಸಪ್ತಾಹ. ಅದ್ರ ಮೇಲೆ ನಮ್ಗೆ 12 ಸ್ಕಂದಗಳಿದೆ ನಿಜವಾದ ಭಾಗವತ. ಆ 12 ಸ್ಕಂದಗಳಲ್ಲಿ ಆಮೇಲೆ ಹಿಂದೇನು ನಾವು ಹೇಳಿದ್ರೆ ಭಾಗವತ ಮಹಾಪುರಾಣ ಏನಂತಂದ್ರೆ ಕೃಷ್ಣನಿಗೆ ಭಗವಂತನಿಗೆ ಭಿನ್ನ ಅಲ್ಲ ಇದು ಅಂದ್ಬಿಟ್ಟು. ಕೃಷ್ಣ ಅಂತರ್ಧಾನ ಆದ್ಮೇಲೆ ಇವರು ಯಾರು ಕೇಳ್ತಾರೆ ಯಾರು ನೀನು ಹೊರಟ ಮೇಲೆ ಈ ಪ್ರಪಂಚಕ್ಕೆ ಏನು ಗತಿ ಅಂತ ಕೇಳಿದ್ರೆ ಉದ್ದ ಉದ್ದವ ಉದ್ದವ ಕೇಳ್ತಾರೆ ಏನು ಅಂತಂದ್ರೆ ಭಾಗವತಂ ಇದೆ ಭಾಗವತಂ ಇದೆ ಸನ್ಲೈಟ್ ಅಂದ್ರೆ ಸೂರ್ಯನ ತರ ಈ ಮಾಯೆ ಕತ್ತಲ್ಲ ಅದು ಈ ಓಡಿಸುತ್ತೆ ಭಾಗವತಂ. ಅದಕ್ಕೆ ನಾವು ಪ್ರಭುಪಾದ ಹೇಳ್ತಾರೆ ನಿತ್ಯಂ ಭಾಗವತ ಸೇವೆ ಮಾಡಬೇಕು. ಭಗವಂತನ ಒಂದು ಸಂಬಂಧ ಇಟ್ಕೋಬೇಕು ಅಂತಂದ್ರೆ ಭಾಗವತ ಸೇವೆ ನಾವು ಮಾಡಬೇಕು. ಇದು ನಿಯಮ ಇಟ್ಟಿದ್ದಾರೆ. ಆದಷ್ಟು ನಾವು ಪ್ರಯತ್ನ ಪಟ್ಟು ನಮ್ಮ ಜೀವನದಲ್ಲಿ ತೊಂದರೆಗಳು ಎಷ್ಟೇ ಇದ್ರು ಭಾಗವತ ಒಂದು
ಒಂದು ಸಂಬಂಧವನ್ನು ಇಟ್ಕೊಳ್ಬೇಕು, ಹಿಂಸೆ ಸೇವೆ ಮಾಡಬೇಕು, ಸೇವೆ ಮಾಡಿದ್ರೆ ಪಠನ ಮಾಡಬೇಕು, ಕೇಳಬೇಕು, ಮತ್ತೆ ಓದು ಮತ್ತೆ ಬರಹ ಗೊತ್ತಿಲ್ಲ ಅಂತಂದ್ರೆ ಆ ಗ್ರಂಥವನ್ನಿಟ್ಟು ಒಂದು ಹೂವು ಇಟ್ಟು ಪೂಜೆ ಮಾಡಬೇಕು. ಭಾಗವತಂ ಮತ್ತೆ ಭಗವದ್ಗೀತೆ ಅಂತ ಇದೆ
ಕೇಳಿ. ಇದರಲ್ಲಿ ಕಥೆ ಇದೆ, ಅಷ್ಟು ಓದಿರೋದು ಇಲ್ಲ. ಇದೆ ಏನಾದ್ರೂ ಡಿಸ್ಕಷನ್ ಮತ್ತೆ ಡೌಟ್ಸ್ ಇದ್ರೆ ಒಂದು 5 ನಿಮಿಷ ನಾವು ವಿಚಾರ ಮಾಡೋಣ.
ಮತ್ತೆ ಮುಪ್ಪು ಮತ್ತೆ ನಿದ್ದೆಯಿಂದ ಧೃತರಾಷ್ಟ್ರನು ಹೆಚ್ಚಾಗ ಬಯಸಿದನು ಅನ್ನೋದು ಬಹಳ ಮುಖ್ಯ. ಮುಪ್ಪು ಮತ್ತೆ ನಿದ್ದೆಯಿಂದ ಅಂದ್ರೆ ಧೃತರಾಷ್ಟ್ರನಿಗೆ ಮುಪ್ಪು ಮತ್ತೆ ಮುಪ್ಪು ಬರೋರ್ಗು ಇದ್ರು, ನಮ್ ಸ್ಥಿತಿ ಏನ್ ಗೊತ್ತು ಅಲ್ವಾ? ಮುಪ್ಪು ಬರೋರ್ಗು ಇರ್ಬೋದು, ಇದ್ರು. ಮತ್ತೆ ಇನ್ನೊಂದು ರಾಜನ್ ಅಂತ ಪರ್ಟಿಕ್ಯುಲರ್ ಆಗಿ ಸಂಬೋಧಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ವಿದುರ ರಾಜ ರಾಜನ್ ಅಂತ ಹೇಳಿದಾರೆ ಅಂದ್ರೆ, ರಾಜ ಅಲ್ತಿದ್ದು ರಾಜನ್ ಅಂತ ಹೇಳಿದಾರೆ ಅಂದ್ರೆ, ರಾಜನ್ ಅನ್ನೋ ಅಂದ್ರೆ ಭ್ರಮೆ ಇದೆಯಾ? ನಮಗೂ ಕೂಡ ಅನ್ವಯಿಸುತ್ತದೆ. ನಾವೇನಂತಂದ್ರೆ ಈ ಪ್ರಪಂಚವನ್ನು ಭೋಗಿಸುವವರು ಅಂದ್ರೆ ಅನ್ನೋ ಒಂದು 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 ಸ್ಥಿತಿಯಲ್ಲಿ ಇರ್ತೀವಿ. ಆ ಸ್ಥಿತಿ ನಮ್ದು ನಿಜವಾದ ಸ್ಥಿತಿ ಅಲ್ಲ. ಹಿಂಗೂ ನಾವು ಭೋಗಿಸಕ್ ಆಗೋದಿಲ್ಲ. ರಾಜ ಹಿಂಗೂ ಅಲ್ಲ. ಇಲ್ಲ ಹೇಳ್ತಾರೆ, ಯಾವನು ರಾಜ ಆಗಿಲ್ಲ, ರಾಜ ಅಂದ್ರೆ ಆಜ್ಞೆ ಮಾಡುವನು ಅಂತ. ಯಾವನು ಭ್ರಮೆಯಲ್ಲಿರುವಂತ ಉಂಬೀಸ ಹೇಳ್ತಾನಂತೆ, ಕಾಲ ಮತ್ತು ಅಲೆಗಳನ್ನು ನಿಲ್ಲಿಸಕ್ಕೆ ಆಜ್ಞೆ ಮಾಡ್ತಾನಂತೆ. ಯಾವ್ಯಾವ ನಿಲ್ತವ? ನಮ್ಗೆ ಒಂದು ಭೋಗಿಸೋದಕ್ಕೆ ಒಂದು ಒಂದು ಲಿಮಿಟ್ ಇರುತ್ತೆ. ನಾವು ಅನ್ಕೊಂಡ್ಬಿಟ್ಟಿದೀವಿ, ಅದಕ್ಕೆ ಪ್ರಭುಪಾದರು ಉದಾಹರಣೆಗಳು ಕೊಡ್ತಾರೆ. ನಾವೆಲ್ಲ ಫ್ರೀಡಮ್ ಇದೆ ನಮ್ಗೆ. ಎಷ್ಟಿದೆ ಅಂದ್ರೆ, ಒಂದು ಹಸುಗೆ ಒಂದು 5 meters, ಇನ್ನು ಸ್ವಲ್ಪ ಯಾವ್ದಾದ್ರು ಪುಣ್ಯ ಮಾಡಿರೋ ಹಸು ಅಂದ್ರೆ 10 meters, ಇನ್ನು ಸ್ವಲ್ಪ ಪುಣ್ಯ ಮಾಡಿರೋ ಹಸು ಅಂದ್ರೆ 20 meters, ಅರ್ಧ ಕಟ್ಬಿಟ್ಟು ಒಂದು ಕಟ್ಟಾಕ್ಬಿಟ್ಟಿರ್ತಾರೆ. ಅದು 5 meters ಅಂದ್ರೆ 5 meters ರೇಡಿಯಸ್ ಅಲ್ಲಿ ಬೇಯ್ಬೋದು. ನಾನು 5 meters ಸ್ವತಂತ್ರ ಇದ್ದೀನಿ. 10 meters ಇರೋದು ಅನ್ಕೊಂಡ್ರೆ ನಾನು ಇದಕ್ಕಿಂತ ಜಾಸ್ತಿ ಸ್ವತಂತ್ರ ಇದ್ದೀನಿ. ಅದು ಅರ್ಧ ಕಟ್ಟಾಕಿರೋದು ಮರ್ತೋಗ್ಬಿಟ್ಟಿರ್ತದೆ. ಸ್ವಲ್ಪ ದೊಡ್ಡ ಹಗ್ಗ ಇದ್ರೆ ಅದ್ ಮೇಯ್ಕೊಂಡು ಮೇಯ್ಕೊಂಡು ಅರ್ಧ ಇರೋದು ಮರ್ತೋಗ್ಬಿಟ್ಟಿರುತ್ತೆ. ಅದ್ರೆ ಕಟ್ಟಾಕಿದೆ, ಅದೆಲ್ಲೂ ಓಡಕ್ ಆಗಲ್ಲ. ಅದೇ ತರ ನಾವು ಅಷ್ಟೇ, ರಾಜ ಅನ್ನೋ ಒಂದು ಭ್ರಮೆ, ಒಂದು ಸ್ಮಾಲ್ 1 meter, 2 meters, 5 meters ಅಗ್ಗಲ್ಲ. ಅಷ್ಟೇ ನಿಜವಾದ ರಾಜ ಅಂದ್ರೆ ಆಜ್ಞೆಯನ್ನು ಮಾಡುವಂತ ಯಾರು? ಭಗವಂತ ಒಬ್ಬೇ. ಆ ಆಜ್ಞೆ ಮಾಡುವ ಅವನೊಬ್ಬನೇ ನಿಜವಾದ ರಾಜ. ಸ್ವಲ್ಪ ಕೆಲವ್ರಿಗೆ ಜಾಸ್ತಿ ಆಜ್ಞೆಗಳು ನಡೀಬಹುದು. ಕೇಳ್ತದ್ರೆ ಮಾಡ್ತೀನಿ.